ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನ ಸ್ವನಾಮಗ್ರಹಣ ದೇವಾನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಭಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಕ್ಷಿತ ಅನಂತ ಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋ ನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ನಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾದಿರಾಜಪದ್ವಂದ್ವ ವಾರಿಜಾ ಸಪ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋಂ ರಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ಅನೇಕ ಪ್ರೋಷ್ಠಪದಿಗಳು ನಮ್ಮ ಬದುಕಿನಲ್ಲಿ ಬಂದು ಹೋಗಿರಬಹುದು. ಆದರೆ ಪ್ರತಿಯೊಂದು ಪ್ರೋಷ್ಠಪದಿ ಭಗವಂತ ನಮಗೆ ಕೊಟ್ಟಿರತಕ್ಕಂಥ ಸದವಕಾಶ. ಅದರಲ್ಲಿ ಈ ಪ್ರೋಷ್ಠಪದಿ ಭಗವಂತನ ಚಿಂತನೆಗೆ ತತ್ರಾಪಿ ರಾಘವೇಂದ್ರ ಗುರು ಸಾರ್ವಭೌಮರ ಸನ್ನಿಧಾನದಲ್ಲಿ ಚಿಂತನೆಗೆ ಅತ್ಯಂತ ಅವಕಾಶ ಮಾಡಿಕೊಡತಕ್ಕಂಥ ಪ್ರೋಷ್ಠಪದಿ. ಪ್ರೋಷ್ಠಪದಿ ಎಂಬುದರ ಚಿಂತನೆ, ಓಷ್ಠ ಅಂದರೆ ತುಟಿ, ಪ್ರೋಷ್ಠ ಅಂದರೆ ಪ್ರಕೃಷ್ಟವಾದ ಓಷ್ಠ, ಬಹಳ ಉತ್ತಮವಾದ ತುಟಿ ಉಳ್ಳದ್ದು ಯಾವುದೋ ಅದು ಪ್ರೋಷ್ಠ. ಯಾವುದು ಅಂತ ನೋಡಿದರೆ ಎರಡು ಅಂಥದ್ದೇ. ಒಂದು ಮೀನು, ಇನ್ನೊಂದು ಆಕಳು. ಮೀನಿಗೂ ಪ್ರೋಷ್ಠ ಅಂತ ಹೆಸರು. ಅದಕ್ಕೆ ವಾದ್ಯರಾದರು ಪ್ರೋಷ್ಠೀಶ ವಿಗ್ರಹ. ಮತ್ಸ್ಯ ಅದು ಯಾವಾಗೂ ಬಾಯಿ ತೊಳಿತಾನೆ ಇರುತ್ತೆ, ನೀರಲ್ಲೇ ಇರುತ್ತೆ, ಬಾಯಿ ಶುದ್ಧ. ಹಾಗೆ ಆಕಳು, ಆಕಳಿನ ತುಟಿ ಶುದ್ಧ. ಅದು ಹೇಗೆ ಅಂದರೆ ಅದು ಯಾವಾಗಲೂ ಭಗವಂತನ ನಾಮ ಸಂಕೀರ್ತನೆ ಅದಕ್ಕೆ ಗೊತ್ತಿಲ್ಲದೇನೆ ಅದರ ಬಾಯಿಯಿಂದ ಬರುವಂತೆ ಇನ್ಯಾವ ಪ್ರಾಣಿಗೂ ಭಗವಂತ ವ್ಯವಸ್ಥೆ ಮಾಡಲಿಲ್ಲ, ಆಕಳಿಗೆ ವ್ಯವಸ್ಥೆ ಮಾಡಿದ್ದಾನೆ. ನಾವು ತಿಳಿದಂತೆ ಅದರ ಬಾಯಿಯಿಂದ ಅಂಬಾ ಅಂತ ಬರಲ್ಲ, ಹರಿವಂಶದಲ್ಲಿ ಹೇಳಿದಂತೆ ಹಂಭಾರವೇಣ. ಹಂಭಾ ಅಂತ ಹಕಾರ ಅಂದರೆ ಹಿಂಕಾರ ನಾಮಕ ಭಗವಂತ ಎಲ್ಲ ಪಶುಗಳಿಗೆ ಆಶ್ರಯ. ಅಂಥ ಹಿಂಕಾರ ನಾಮಕ ಭಗವಂತನನ್ನ ಹಂಭಾ ಅಂದರೆ ಏನು ಅರ್ಥ? ನಿನ್ನ ಅಧೀನ. ಹೇ ಹಿಂಕಾರ, ನಿನ್ನ ಅಧೀನ ನಾವೆಲ್ಲ, ಇದರರ್ಥ. ಅದು ನಾವು ಹೇಳಬೇಕಾದ ಮಾತು ಆಕಳು ಹೇಳುತ್ತಾ ಇದೆ. ಹೇ ಭಗವಂತ, ನಾನು ನಿನ್ನ ಅಧೀನ, ನಾನು ನಿನ್ನ ಅಧೀನ ಅಂತ ಹೆಜ್ಜೆ ಹೆಜ್ಜೆಗೂ ನಾವು ಹೇಳಬೇಕು. ನಾವು ದೇವರನ್ನು ಮರಿತಾ ಇದ್ದೀವಿ, ಅದಕ್ಕೆ ದೇವರ ನೆನಪಿಲ್ಲ, ಮಾತಾದರೂ ಹೇಳುತ್ತಾ ಇದೆ, ಅದಕ್ಕೆ ಗೊತ್ತಿಲ್ಲದೆ ಹೇಳುತ್ತಾ ಇದೆ. ಅಂಥ ಶುದ್ಧವಾದ ಮಾತು, ಅದಕ್ಕೆ ಅದರ ತುಟಿ ಶುದ್ಧ, ಆಕಳ ಕರುವಿನ ತುಟಿ ಶುದ್ಧ. ಅದಕ್ಕೆ ಅದು ಕೆಚ್ಚಲಿಗೆ ಬಾಯಿ ಹಾಕಿ ಚೂರು ಕುಡಿದು ಬಿಟ್ಟ ಆ ಎಂಜಲು ಸಹಿತವಾದ ಆಕಳ ಹಾಲನ್ನು ಕರೆದರೆ ಅದು ಭಗವಂತನಿಗೆ ಬಹಳ ಪ್ರೀತಿ. ಅದರ ಎಂಜಲು ಎಂಜಲಲ್ಲ, ಅದು ಪರಮ ಪವಿತ್ರ ಅಂತಾರೆ. ಅದಕ್ಕೆ ಭಗವಂತ ಸ್ವೀಕಾರ ಮಾಡ್ತಾನೆ. ಒಂದು ವೇಳೆ ನಾವು ಅದರ ಎಂಜಲು ಇದೆಯಲ್ಲ ಅಂತ ನಾವು ನೀರಿನಿಂದ ತೊಳೆದು ಆ ಕೆಚ್ಚಲನ್ನು ನಾವು ಹಾಲು ಹಿಂಡಿದರೆ ದೇವರಿಗೆ ಬರಲ್ಲ. ದೇವ ಅದಕ್ಕೆ ಎಂಜಲು ಎಂಜಲು ಅಂತ ಹೇಳ್ತೀರಿ, ಕರವಿನ ಎಂಜಲು ಶುದ್ಧ ಅಲ್ಲವೇ? ಅದು ಭಾರತವೇ ಹೇಳುತ್ತೆ. ವಿಶೇಷವಾಗಿರತಕ್ಕಂಥ ಉಚ್ಛಿಷ್ಟಂ ಶಿವ ನಿರ್ಮಾಲ್ಯಂ ವಾಂತಂ ಮೃತಕರ್ಪಟಂ ಕಾಕವಿಷ್ಠಾ ಸಮುದ್ಭೂತಂ ಪಂಚಭೂತಾನಿ ಭಾರತ ಅಂತ ಹೇಳುವಾಗ ವಿಶೇಷವಾಗಿ ಉಚ್ಛಿಷ್ಟ ಅಂದರೆ ಕರವಿನ ಉಚ್ಛಿಷ್ಟ, ಅದನ್ನೇ ದಾಸರು ಅಂದರು. ತುರು ಕರು ಕರೆದರೆ ಉಣಬಹುದಣ್ಣ. ಕರು ತುರು, ಅದಕ್ಕೆ ಕರು ಕರೆದರೆ ಉಣಬಹುದು, ಆ ಹಾಲು ಎಂಜಲಿದ್ರೂ ತಗೊಳ್ಳಬಹುದು ಅಂತ ದಾಸರು ಹೇಳಿದರು. ಆ ರೀತಿಯಲ್ಲಿ ಆಕಳು ಅದನ್ನು ಪ್ರೋಷ್ಠ ಅಂತ ಕರೆದರು. ಅದರ ಪಾದದ ಗುರುತಲ್ಲಿ ಇರುವ ನಕ್ಷತ್ರಗಳ ಗುಂಪೆ ಪೂರ್ವಭಾದ್ರ ಅಥವಾ ಉತ್ತರಭಾದ್ರ. ಅಂಥ ನಕ್ಷತ್ರಗಳ ಗುಂಪು, ಆ ನಕ್ಷತ್ರ ಯಾವ ಹುಣ್ಣಿಮೆಯಲ್ಲಿ ಬರುತ್ತೋ ಆ ತಿಂಗಳು ಪ್ರೋಷ್ಠ ಪದ ಮಾಸ. ಈ ಪ್ರೋಷ್ಠ ಪದ ಮಾಸದಲ್ಲಿ ಹೇಳುವಂಥ ಭಾಗವತ, ಆದ್ದರಿಂದ ಇದಕ್ಕೆ ಪ್ರೋಷ್ಠ ಪದೀ ಭಾಗವತ ಅಂತ ಹೇಳಿದರು. ಇರಲಿ ಬಿಡಿ, ಈ ತಿಂಗಳಲ್ಲೇ ಯಾಕೆ ವಿಶೇಷ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಭಾಗವತ ಉಪದೇಶ ಕೊಟ್ಟದ್ದು ಈಗಲೇ. ಆದ ಕಾರಣ ಈ ಕಾಲ ಪ್ರಶಸ್ತ ಕಾಲ ಅಂದರು. ಅವರು ಏಳು ದಿನ ಅಲ್ಲವಾ, ನಾವು 15 ದಿನ ಹೇಳುತ್ತೇವೆ. ಅದಕ್ಕೆ ಹೇಳಿದರು ಅವರು ನವಮಿಯಿಂದ ಶುರು ಮಾಡಿದ್ದು, ಶುಕಾಚಾರ್ಯರ ಪ್ರವಚನ ಶುರುವಾಗಿದ್ದು ನವಮಿಯಿಂದ ಹುಣ್ಣಿಮೆ ಪರ್ಯಂತ 7 ದಿನ. ನಾವು ಇನ್ನೂ 7 ದಿನಗಳು ನಾವು ಸೇರಿಸಿಕೊಂಡು ಚೂರು ಜಾಸ್ತಿ ಕೇಳಬೇಕೆಂಬ ಹಿಂದಿನವರ ಸಂಪ್ರದಾಯ ಪ್ರಕಾರ. ಯಾಕೆ ಅಂದರೆ ನಾವು 7 ದಿನಗಳು ಕೇಳಲ್ಲ, 7 ಗಂಟೆ ಕೇಳೋದು. 7 ದಿನ ಕೇಳೋದು ಅಂದರೆ ಹಗಲು 6 ಗಂಟೆಯಿಂದ ರಾತ್ರಿ 8 ಗಂಟೆ ಪರ್ಯಂತ ಪೂರ್ಣವಾಗಿ ಭಾಗವತ ಅಷ್ಟು ತಾಸು ಕೇಳಬೇಕು. ಆ ಪ್ರಕಾರ 7 ದಿನಗಳ ಕಾಲ ಕೇಳಬೇಕು. ಹಾಗೂ ಹೇಳುತ್ತಾ ಇದ್ರು, ನಾನು ಕೇಳಿದ್ದೆ. ಶಾಮಣ್ಣಾಚಾರ್ ಅಂಥೇಳಿ ಬಳ್ಳಾರಿಯಿಂದ ಬರ್ತಾ ಇದ್ರು, ತುಂಬ ಜನ ನಮ್ಮ ಕರ್ನೂಲಿಗೆ ಬಂದಾಗ ಆ ಥರವೇ ನಾವು ಭಾಗವತ ಕೇಳಿದ್ದು. 1 ಗಂಟೆ ಭಾಗವತ ನಾವು ಎಂದು ಕೇಳಿದ್ದಿಲ್ಲ. ಯಾಕೆ, ಏನು ಹೇಳಲಿಕ್ಕೂ ಆಗಲ್ಲ ಪ್ರಾಯಶಃ ಅದರಲ್ಲಿ. ಅದಕ್ಕಾಗಿ 15 ದಿವಸ ಅಂತ ಇಟ್ಟರು ಅಂತ ಕಾಣುತ್ತೆ. ಅಂಥ ಈ ಒಂದು ಮಾಸದಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಈ ಭಾದ್ರಪದ ಮಾಸದಲ್ಲಿ ಭಗವಂತನ ಪ್ರೀತ್ಯರ್ಥವಾಗಿ ಭಾಗವತ ಕೇಳೋದು. ಈ ಭಾದ್ರಪದ ಮಾಸದಲ್ಲಿ ಯಾರು ಭಾಗವತವನ್ನು ಕೇಳುತ್ತಾರೋ ಅವರಿಗೆ 108 ಅಶ್ವಮೇಧ ಯಾಗ ಮಾಡಿದ ಫಲ ಬರುತ್ತೆ ಭಾಗವತವನ್ನು ಕೇಳಿದರೆ. ಜನ್ಮಾದ್ಯಸ್ಯಯತಃ ಅಂತ ಶುರು ಮಾಡುತ್ತಾ ಇದ್ದಾರೆ. ಗಾಯತ್ರಿ ಮಂತ್ರದಲ್ಲಿ ಬರತಕ್ಕಂಥ ಧೀಮಹಿ ಅಂತ ವೈದಿಕ ಶಬ್ದ ಪ್ರಯೋಗ, ಧ್ಯಾನ ಮಾಡುತ್ತೇವೆ ಯಾರನ್ನ, ಇಡೀ ಜಗತ್ತಿಗೆ ಯಾರು ಹುಟ್ಟು ಕೊಟ್ಟಿದ್ದಾರೋ, ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡುತ್ತಾ ಇದ್ದಾರೋ, ಯಾರು ಇದ್ದರೆ ಜಗತ್ತಿರುತ್ತೋ, ಯಾರು ಇಲ್ಲದಿದ್ದರೆ ಜಗತ್ತೇ ಇಲ್ಲವೋ. ಅಷ್ಟೇ ಅಲ್ಲ, ತನ್ನದೇ ಆದ ಸ್ವಾತಂತ್ರ್ಯ ಶಕ್ತಿಯಿಂದ ಎಲ್ಲವನ್ನ ಚೆನ್ನಾಗಿ ತಿಳಿದಿದ್ದಾನೆ. ಅರ್ಥೇಶು ಅಭಿಜ್ಞ ಅಭಿತಃ ಜಾನಾತಿ. ಒಂದು ವಸ್ತುವನ್ನ ಎಷ್ಟು ಚೆನ್ನಾಗಿ ತಿಳಿದಿರ್ತಾನೆ ಅಂದ್ರೆ ಕೈಯಲ್ಲಿ ಅಂಗೈಯಲ್ಲಿ ನೆಲ್ಲಿಕಾಯಿ ಇಟ್ಟಂತೆ ಅಂತ ಹೇಳ್ತಾರೆ, ಪೂರ್ಣವಾಗಿ ಗೊತ್ತಾಗುತ್ತೆ ಅಂದ್ರೆ. ಅದರಲ್ಲಿ ಸರಿಯಾದ ದುಷ್ಟ ಅಂತ ಅಲ್ಲ, ಸಾಮಾನ್ಯವಾಗಿ ಅಂಗೈಯಲ್ಲಿ ನೆಲ್ಲಿಕಾಯಿ ಅಂದ್ರೆ ಎಲ್ಲ ಗೊತ್ತು ಅಂತ, ಆದ್ರೆ ನೆಲ್ಲಿಕಾಯಿ ಒಳಗೆ ಹೇಗದು ಗೊತ್ತಿಲ್ಲ. ಮೇಲ್ನೋಟಕ್ಕೆ ನೆಲ್ಲಿಕಾಯಿ ಗೊತ್ತಾಗುತ್ತೆ ಅಂಗೈಯಲ್ಲಿ, ಒಳಗೆ ಹೇಗದು ಗೊತ್ತಿಲ್ಲ. ದೇವರಿಗೆ ಒಳಗೂ ಗೊತ್ತು, ಯಾಕೆ ಅವನು ಒಳಗೂ ಹೊರಗೂ ವ್ಯಾಪ್ತನಾದ್ದರಿಂದ ಅಭಿಜ್ಞ ಅಂತ ಕರೆಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಕುರಿತು ಬ್ರಹ್ಮದೇವರಿಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ಸ್ವಾಮಿ ಯಾವ ಶಾಸ್ತ್ರಕ್ಕೂ ಯಾರ ಮನಸ್ಸಿಗೂ ಯಾರ ವಿದ್ಯೆಗೂ ಪೂರ್ಣವಾಗಿ ಎಟಕದವ. ಅವನ ವಿಷಯದಲ್ಲಿ ಎಲ್ಲರಿಗೂ ಮೋಹ ಉಂಟಾಗುತ್ತೆ. ಈ ಮಹಾನುಭಾವ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ, ಮೂರನ್ನೇ ಬಳಸಿದ, ಮಣ್ಣು ನೀರು ಬೆಂಕಿ ಈ ಮೂರೇ ಬಳಸಿದ, ಐದೇ ರೂಪಗಳಿಂದ ಒಳಹೊಕ್ಕ ನಾನಾ ನಾನಾ ಪದಾರ್ಥಗಳು ಮಾಡಿದ. ಒಳಗಿರುವ ರೂಪಗಳು ಬದಲಾದರೆ ಪದಾರ್ಥಗಳೆಲ್ಲ ಬದಲಾಗ್ತಾ ಹೋಗುತ್ತೆ. ರಾಯರು ಬದಲ ಮಾಡಿದಂತೆ ಒಳಗಿರುವ ರೂಪ ಬದಲಾಯಿತು, ಮಾಂಸ ಹಣ್ಣಾಯಿತು. ರೂಪ ಬದಲಾದರೆ ಹಣ್ಣೇ ಮಾಂಸವಾಗುತ್ತೆ. ಆ ರೀತಿಯಲ್ಲಿ ವಿಶೇಷ ಭಗವಂತ ಜಗತ್ತನ್ನು ನಿರ್ಮಾಣ ಮಾಡಿದ. ಇಷ್ಟು ಮಾಡಿದ್ದು ಮೃಷ, ಅವನಿಗೆ ಯಾವ ಉಪಯೋಗವಿಲ್ಲ, ನಮಗಾಗಿ ಮಾಡಿದ್ದಾನೆ. ಅಂಥ ತನ್ನದೇ ಆದ ಸ್ವಾತಂತ್ರ್ಯ ಶಕ್ತಿಯಿಂದ ತನ್ನ ಹತ್ತಿರವೂ ಯಾವ ಕಪಟ ತನ ಸುಳಿಯದಂತೆ ಇರತಕ್ಕಂಥ ಶುದ್ಧನಾದ ಸತ್ಯಂ ಪರಂ ಧೀಮಹಿ, ಎಲ್ಲರಿಗಿಂತ ವಿಲಕ್ಷಣನಾಗಿದ್ದಾನೆ. ಪೂರ್ಣ ಜ್ಞಾನ ಆನಂದ ಸತ್ ತ ಯಾ ಅಂತ. ಸತ್ ಅಂದರೆ ನಿರ್ದುಷ್ಟ, ಅಂದರೆ ಯಾವ ದೋಷವಿಲ್ಲದ. ತ ಅಂದರೆ ವಿಶೇಷವಾದಂಥ ಆನಂದ. ಯ ಅಂದರೆ ಜ್ಞಾನ, ನಿರ್ದುಷ್ಟವಾದ ಜ್ಞಾನಾನಂದಮಯನಾಗಿದ್ದಾನೆ. ಇನ್ನೊಬ್ಬರ ಅಜ್ಞಾನವನ್ನು ಕಳೆದು ಬಿಡ್ತಾನೆ. ಅಂಥ ಸ್ವಾಮಿಯನ್ನು ಧ್ಯಾನ ಮಾಡುತ್ತೇವೆ. ಅವಾಗ ಹೇಳಿದರು, ಇವನ ಪಡಿಬೇಕಾದ್ರೆ ಏನಾದರೂ ಉಪಾಯವಿದೆಯಾ? ಅದಕ್ಕೆ ಭಾಗವತ ಹೇಳ್ತಾ ಇದೆ, ಒಂದು ಧರ್ಮವನ್ನು ಹೇಳಿಕೊಡ್ತೇವೆ. ಧರ್ಮ ಪ್ರೋಜ್ಜಿತ ಕೈತವ ಅಂದರು. ಅಂದರೆ ಯಾವ ದೋಷವಿಲ್ಲದ ಮನಸ್ಸು, ಶುದ್ಧವಾದ ಬುದ್ಧಿ. ಕಿತವ ಅಂದ್ರೇನು, ಕೈತವ ಅಂದರೆ ಏನು? ಅದಕ್ಕೆ ನಮ್ಮ ಅರಣ್ಯಕಾಚಾರ್ಯರು ಹೇಳುತ್ತಾರೆ, ಹೇಳಲಿಕ್ಕಿರೋದೇನೋ ಭಾಗವತ, ಕಣ್ಣೇನೋ ದುಡ್ಡಿನ ಮೇಲೆ ಅಂತ ಬೈತಾರೆ. ಪಂಡಿತರನ್ನು ಬೈತಾರೆ, ಚಾವಟಿ ಹಿಡ್ಕೊಂಡು ಹೊಡೆಯುತ್ತಾರೆ. ನಿಮ್ಮ ಕಣ್ಣೇನೋ ದುಡ್ಡಿನ ಮೇಲಿರುತ್ತೆ, ಹೇಳುತ್ತಾ ಇರೋದು ಭಾಗವತ, ಅದೇ ಕಪಟತನ. ಕಣ್ಣು ಭಾಗವತದ ಮೇಲೆ ಇಲ್ಲಿ, ದೇವರ ಮೇಲೆ ಇಲ್ಲಿ, ಕೊಡೋನು ಕೊಟ್ಟೇ ಕೊಡ್ತಾನೆ, ಆ ದುಡ್ಡಿನ ಮೇಲೆ ಆ ಕಣ್ಣಿಡ್ತೀರಾ ಅಂತ ನಮಗೂ ಹಾಕ್ತಾರೆ, ಕೇಳುವವರಿಗೂ ಹಾಕ್ತಾರೆ. ದೇವರ ಕುರಿತು ಕೇಳುವಾಗ ಅದು ಬೇಕು ಇದು ಬೇಕು ಅಂತ ಕಪಟತನ ಯಾಕೆ? ನೀನೇ ಬೇಕು ಅಂತ ಕೇಳಿ ಆಕಳನ್ನೇ ಮನೆಯಲ್ಲಿ ಕಟ್ಟಿಕೊಂಡ್ರೆ ಹಾಲು ತಾನಾಗಿ ಬರುತ್ತಲ್ಲ, ಹಾಲು ಬೇಕು ಹಾಲು ಬೇಕು ಅಂತ ಯಾಕೆ ಕೇಳ್ತೀರಾ? ನೀನೇ ಇದ್ರೆ ಹಾಲು ಕೊಡ್ತಾನವ. ಅದಕ್ಕೆ ವಿಶೇಷವಾಗಿ ಇಲ್ಲಿ ಧರ್ಮವನ್ನು ಹೇಳಿಕೊಡುತ್ತೇವೆ. ಎಂಥ ಧರ್ಮ ಅಂದರೆ ದೇವರ ಮೇಲೆ ಭಕ್ತಿಯನ್ನು ಮಾಡುವುದೆಂಬ ಧರ್ಮ. ದೇವರ ಮೇಲೆ ಪ್ರೀತಿ ಈ ಭಾಗವತದಿಂದ ಬರುತ್ತೆ. ಆ ಭಕ್ತಿಯಿಂದ ಪ್ರೀತಿಯಿಂದ ಏನು ಬರುತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ದೇವರೇ ನಮ್ಮ ಹೃದಯದಲ್ಲಿ, ಸದ್ಯೋ ಹೃದಿ ಅವರುದ್ಧತೆ, ಚೆನ್ನಾಗಿ ದೇವರೇ ನಿಂತು ಬಿಡ್ತಾನಂತೆ ಭಾಗವತ ಸರಿಯಾಗಿ ಕೇಳಿದರೆ. ಹಾಗಾದರೆ ಈ ಭಾಗವತವನ್ನ ವೇದವ್ಯಾಸರು ಒಳ್ಳೆ ಹಣ್ಣಿಗೆ ಹೋಲಿಸ್ತಾ ಇದ್ದಾರೆ. ವೇದ ವೃಕ್ಷಗಳಿಂದ ಹಣ್ಣಾದಂಥ ಒಳ್ಳೆ ಫಲ, ಗಲಿತಂ ಅಂದರೆ ಹಣ್ಣಾಗಿದೆ, ಚೆನ್ನಾಗಿ ಮಾಗಿದೆ ಅಂಥ ಹಣ್ಣು, ಅದನ್ನು ಗಿಳಿ ಕಚ್ಚಿದೆ. ಯಾವುದು ಶುಕಾಚಾರ್ಯರೆಂಬ ಗಿಳಿ ಇದರೊಳಗಿರತಕ್ಕಂಥ ಸ್ವಾದು ರಸವನ್ನು ನೋಡಿ ಆಸಕ್ತವಾಗಿ ಕಚ್ಚಿದೆ. ಆ ಕಚ್ಚಿದಂಥ ರಸ ಎಂಥದ್ದು ಅಂತ ಹೇಳಿದರೆ ಅದ್ಭುತವಾದ್ದು, ಅದನ್ನು ಕುಡಿಯಿರಿ. ಹೌದಾ, ಇಲ್ಲಿ ರಸ ಅಂತ ಹೇಳ್ತಾ ಇದ್ದೀರಿ. ಒಂದೇ ರಸ ಇದ್ದರೆ ಎಲ್ಲರಿಗೂ ಇಷ್ಟ ಆಗಲ್ಲ, ಒಂದೇ ರಸ ಎಲ್ಲರಿಗೂ ಇಷ್ಟ ಆಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರಸ ಅಲ್ಲವಾ ಅಂದರೆ ಹೇಳ್ತಾರೆ, ಅನಂತ ರಸಾಸಂತಿ. ಇದರೊಳಗೆ ಅನಂತವಾದ ರಸಗಳಿವೆ. ಯಾರಿಗೆ ಏನು ಬೇಕೋ ಅವರ ರಸ ಅವರಿಗೆ ಅಲ್ಲಿ ತೆರೆದುಕೊಳ್ಳುತ್ತೆ. ಅಂಥ ರಸಭರಿತವಾಗಿರತಕ್ಕಂಥ ಫಲವಿದು. ಅಷ್ಟೇ ಅಲ್ಲ, ಈ ಹಣ್ಣಿನಲ್ಲಿ ರಸವಿದೆ. ರಸ ಅಂದರೆ ನಾವೇನೋ ಅದು ಯಾವುದು ರಸಾಯನ ಮಾಡುತ್ತೀವಿ ಅಂಥ ರಸ ಅಂದರೆ, ಅದಕ್ಕೆ ಹೇಳ್ತಾರೆ ರಸ ಅಂದರೆ ಭಗವಂತ. ರಸೋ ವೈ ಸಹ, ಅವನೇ ರಸ, ಅವನನ್ನೇ ಭಗವಂತನನ್ನೇ ರಸ ಅಂದರು. ಆ ಭಗವಂತನ ಕುರಿತು ಯಾರು ಚೆನ್ನಾಗಿ ಗ್ರಹಣ ಮಾಡುತ್ತಾರೋ ಅವರು ರಸಿಕರು. ದೇವರ ಕುರಿತು ಚೆನ್ನಾಗಿ ಗ್ರಹಣ ಮಾಡುವವರು ರಸಿಕರು. ಅಂಥ ರಸಿಕರೇ ಭಾವುಕರು. ಭಾವೋ ಭಕ್ತಿರುದ್ದಿಷ್ಟ ಅಂತ ಒಳ್ಳೆ ಪ್ರೀತಿ ಇರುವಂಥವರು ಈ ಭಗವಂತನ ಕುರಿತಾಗಿ ಅವರು ಈ ಭಾಗವತವೆಂಬ ಹಣ್ಣಿನಿಂದ ದೇವರೆಂಬ ರಸವನ್ನು ಹೀರಲಿಕ್ಕಾಗುತ್ತೆ. ಅರ ಕೇಳ್ತಾ ಇದ್ದಾರೆ ಈ ದೇವರೆಂಬ ರಸ ಎಂಥದ್ದು ಅಂದ್ರೆ, ಹೇಳ್ತಾರೆ ಬಿಂಬನೆಂಬ ರಸ. ಅದನ್ನು ಸ್ವಲ್ಪ ನಾವು ನೋಡಬೇಕಿಲ್ಲಿ. ಯಾಕೆ ಭಾಗವತ ಕೇಳುವ ಕಾಲಕ್ಕೆ ಯಾವ ಹಂತದಲ್ಲಿ ಕೇಳಬೇಕು? ಮಗ, ಚಿಕ್ಕ ಮಗ ಊಟಕ್ಕೆ ಕೂತಿರುವಾಗ ಅವನಿಗೆ ರಕಾರ ಬರಲ್ಲ, ರ ಬರಲ್ಲ, ವ ಹೇಳ್ತಾನೆ. ಸಾರು ಬರ್ತಿತ್ತು ಎಲೆ ಮೇಲೆ, ಅವನು ಸಾವು ಬೇಕು ಸಾವು ಬೇಕು ಅಂತ ಹೇಳಿದ. ಎಲ್ಲರೂ ಅವನ ಕಡೆ ನೋಡಿದರು, ಆದರೆ ತಾಯಿ ಮುತ್ತು ಕೊಟ್ಲು, ಇಷ್ಟಾದರೂ ಹೇಳಿದ್ನಲ್ಲ ಇವ, ದೊಡ್ಡವನಾದ ಮತ್ತು ಅದೇ ಪಂಕ್ತಿಯಲ್ಲಿ ಕೂತು ಸಾವು ಬೇಕು ಅಂತ ಹೇಳಿದಾಗ ಏಟು ಕೊಟ್ಲು, ದೊಡ್ಡವನಾಗಿದೆಯಾ ಇನ್ನ ಸಾವು ಅಂಬೋದರಲ್ಲೇ ಇದ್ದೀಯಾ ಅಂತ. ಹಾಗೆ ಭಾಗವತ ನಾವು ಆದಿಯಲ್ಲಿ ಸ್ವಲ್ಪ ಆಸಕ್ತಿ ಬರಲಿಕ್ಕೆ ಇಲ್ಲಿ ಶುರು ಮಾಡಿದಾಗ ಚಿಕ್ಕ ಹುಡುಗ ಉಚ್ಚಾರ ಮಾಡಿದಂತೆ ಭಾಗವತ ಹೇಗೆ ಕೇಳುತ್ತೀವಿ ಅಂದರೆ, ದೇವರ ಕಥೆಗಳು ಒಂದು ಗುಂಪು, ಭಕ್ತರ ಕಥೆಗಳು ಒಂದು ಗುಂಪು, ಇಡೀ ಸೇರಿ ಭಾಗವತ. ಅದರಲ್ಲಿ ದೇವರ ಕಥೆಗಳು ಅಂದರೆ ರಾಮನ ಕಥ, ಕೃಷ್ಣನ ಕಥ, ಪರಶುರಾಮನ ಕಥ, ಈ ದಶಾವತಾರದ ಕಥ, ಅದೇ ತಾನೇ ಭಾಗವತದಲ್ಲಿ ಬಂದದ್ದು. ಇದು ದೇವರ ಕಥೆಗಳು. ಇನ್ನು ಪ್ರಹ್ಲಾದ ರಾಜ, ಧ್ರುವರಾಜ, ಅಂಬರೀಷ ಮೊದಲಾದಂಥ ಇವರೆಲ್ಲರ ಕಥ ಭಕ್ತರ ಕಥ. ಆದ್ದರಿಂದ ದೇವರ ಕಥ ಬೇರೆ, ಭಕ್ತರ ಕಥ ಬೇರೆ. ಹೇಗೆ ಕೇಳೋದು? ಇವರು ಬಂದರು, ಇವರು ತಂದರು, ಇವರು ತಿಂದರು, ಇವರು ಹೊಡೆದ್ರು, ಇವರು ಬಿದ್ದರು, ಭಕ್ತರ ಕಥ ಹೌದು. ಹಾಗೆ ದೇವರು ಹೀಗೆ ಬಂದ, ಹಾಗೆ ಮಾಡಿದ, ಹೀಗೆ ಹೋದ, ಇದೇ ಕಥೆಯನ್ನು ಮುಗಿಸಿ ಹೋಗ್ತಾ ಇರ್ತೇವೆ. ಅಲ್ಲೇ ಹಂತದಲ್ಲಿ ಕೊನೇ ಪರ್ಯಂತ ಹೋಗ್ತಾ ಇರುತ್ತೆ. ಅಲ್ಲ ಇನ್ನೇನು ಕೇಳಬೇಕು ಭಾಗವತ? ಅಲ್ಲ ಅಂದರು, ಚೂರು ಹಂತ ಬೆಳೆಯಬೇಕು. ಹೇಗೆ ಬೆಳೆಯಬೇಕು? ಅದಕ್ಕೆ ಹೇಳಿದರು ದೇವರದ್ದೇ ಎರಡು ರೂಪಗಳಿವೆ. ಯಾವುದು ಅಂದರೆ ಪುರುಷ ಕಾಲ ರೂಪೈಹಿ ಅಂತ ಭಾಗವತ ಹೇಳ್ತಾ ಇದೆ. ಒಂದು ಎಲ್ಲ ಜೀವರಾಶಿಗಳ ಹೃದಯದಲ್ಲಿರುವ ಬಿಂಬರೂಪ, ಇನ್ನೊಂದು ಹೊರಗಿರುವ ಕಾಲರೂಪ. ನಮಗೆ ಎಲ್ಲ ಅವತಾರ ರೂಪಗಳೆಲ್ಲ ಕಾಲರೂಪದಲ್ಲೇ ಬಂದದ್ದು, ಬಿಂಬರೂಪ ಅದು ಪ್ರತ್ಯೇಕ. ಹಾಗಾದರೆ ನಾವು ಭಾಗವತ ಅಂದರೆ ಅದನ್ನು ಹೇಗೆ ನೋಡಬೇಕು ಅಂದರೆ ರಾಮಕೃಷ್ಣಾದಿ ರೂಪಗಳಿಂದ ಆಡಿದ ಆಟವನ್ನು ನೋಡಬೇಕು. ಅವನೇ ಪ್ರಹ್ಲಾದರಾದರೇ ಮೊದಲಾದಂಥ ಮಹಾನುಭಾವರ ಒಳಗೆ ನಿಂತು ಅವರಿಂದ ಆಡಿಸಿದ ಆಟವನ್ನು ನೋಡಬೇಕು. ಒಟ್ಟಾರೆ ನಮ್ಮ ದೃಷ್ಟಿ ಎಲ್ಲಿರಬೇಕು? ಭಕ್ತರ ಕಥಾ ಅಂತ ಪ್ರತ್ಯೇಕ ಇಲ್ಲ ಇಲ್ಲಿ. ಭಕ್ತರ ಒಳಗೆ ಬಿಂಬರೂಪಿಯಾದ ಭಗವಂತ ತಾನು ನಿಂತು ಭಕ್ತರ ಮೂಲಕ ತಾನು ತೋರಿದ ಕಥಾ, ತನ್ನ ಆಟ ತಾನು ಆಡಿ ಅವರ ಜೊತೆಗೆ ಆಡಿಸಿದ, ಮಾಡಿ ಮಾಡಿಸಿದ, ನುಡಿದು ನುಡಿಸಿದ, ನಡೆದು ನಡೆಸಿದ, ಇದನ್ನೇ ಭಾಗವತ ಅಂದರು. ಎರಡು ರೀತಿಯಾದ ಭಗವದ್ ರೂಪದ ಕಥಾ, ಇದನ್ನು ಭಾಗವತ ಕಥಾ ಅಂದರು. ಈ ರೀತಿಯಾಗಿ ಯಾರು ತಿಳಿದುಕೊಳ್ತಾರೋ ಅವರಿಗೆ ಮಾತ್ರ ಭಗವಂತ ಭಾಗವತ ಕೇಳಿದ್ದಕ್ಕಾಗಿ ನೈಷ್ಠಿಕೀ ರತಿ, ನಿಷ್ಠಾಪೂರ್ವಕವಾದಂಥ ಭಕ್ತಿಯನ್ನು ಕೊಡುತ್ತಾನೆ. ಅಂಥ ನಿಷ್ಠಾಪೂರ್ವಕವಾದ ಭಕ್ತಿಯನ್ನು ಪಡೆದಿರತಕ್ಕಂಥ ಮಹಾನುಭಾವರು ಸಾವಿರಾರು ಜನ ಋಷಿಮುನಿಗಳು ನೈಮಿಷಾರಣ್ಯದಲ್ಲಿ ಸೇರಿದ್ದಾರೆ. ಒಳ್ಳೆ ಅಗ್ನಿಹೋತ್ರ ಆಗಿದೆ. ಪ್ರಾತಃಸವನದಲ್ಲಿ ಸುತಾಚಾರನ್ನು ಕೇಳ್ತಾ ಇದ್ದಾರೆ. ಈ ಕಲಿಯುಗದಲ್ಲಿ ಪ್ರಾಯಶಃ ಎಲ್ಲರೂ ಅಲ್ಪಾಯುಷ್ಕರು, ಮಂದಮತಿಗಳಾಗಿದ್ದಾರೆ. ಇವರಿಗೆ ಸೂಕ್ಷ್ಮವಾದ ಉಪಾಯ ಹೇಳಿಕೊಡಿ. ದೇವರನ್ನು ಕಾಣಬೇಕಾದರೆ ಸಂಸಾರದಲ್ಲಿ ಬಿದ್ದು ಒದ್ದಾಡುವಂಥ ಇವರಿಗೆ ಸೂಕ್ಷ್ಮವಾದ ಉಪಾಯ ಬೇಕು ಅಂತ ಹೇಳಿದಾಗ ಇನ್ನ ಹೇಳ್ತಾರೆ, ಭಗವಂತ ಕೃಷ್ಣನಾಗಿ ವಿಚಿತ್ರ ಲೀಲೆಗಳನ್ನು ತೋರಿದ ಅಂತ ಹೇಳ್ತಾರೆ. ಮನುಷ್ಯರಿಗೆ ಹತ್ತಿರವಾದ ರೂಪಗಳು, ದೂರ ಇದ್ದ ರೂಪಗಳು ಅಂತ ದೇವರದ್ದು 10. ಅದರಲ್ಲಿ ಹತ್ತಿರ ಇದ್ದ ರೂಪಗಳು 2, ರಾಮ ಕೃಷ್ಣ. ತತ್ರಾಪಿ ಎಲ್ಲರ ತುಂಬ ಹತ್ತಿರವಾದ ರೂಪ ಅಂದರೆ ಕೃಷ್ಣ. ರಾಮ ಇದ್ದ ಆದರೆ ಗಂಭೀರ, ದೂರ ದೂರವೇ ಇದ್ದ. ಕೃಷ್ಣನಂತೆ ಭುಜದ ಮೇಲೆ ಕೈ ಹಾಕಿ ಓಡಾಡಿ ಆಟ ಆಡಿ ಕಳ್ಳತನ ಮಾಡಿ ಇವೆಲ್ಲ ರಾಮ ಮಾಡಲಿಲ್ಲ, ಕೃಷ್ಣನೇ ಮಾಡಿದ್ದು. ಎಲ್ಲರ ಮನಸ್ಸಿನಲ್ಲಿ ಮುದ್ರೆ ಹಾಕಿದ ಅಂಥ ಆ ಕೃಷ್ಣನ ಚರಿತ್ರೆಯನ್ನು ಚೆನ್ನಾಗಿ ತಿಳಿಸಿಕೊಡಿ. ಅಷ್ಟೇ ಅಲ್ಲ, ಭಗವಂತ ವಿಶೇಷವಾಗಿ ತನ್ನ ಸನ್ನಿಧಾನಕ್ಕೆ ಹೋದ ಮೇಲೆ ಧರ್ಮ ಧರ್ಮ ಕಂ ಶರಣಂ ಗತಃ, ಯಾರನ್ನ ಶರಣಾಗತ ಆಯಿತು ಈ ಧರ್ಮ ಅಂತ ಹೇಳಿದಾಗ ಸುತ ಆಚಾರ್ಯರು ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ ಹೇಳಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಎಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹತಾತ ರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ನಿಮಾನತೋಸ್ಮಿ. ವೇದವ್ಯಾಸರ ಕರೆಗೆ ಪುತ್ರಾಂತ ಅವರು ಕರೆದರು, ವಿರಹದಿಂದ ಬಿಟ್ಟುಕೊಟ್ಟವರಂತೆ ಕರೆದರು. ಅದಕ್ಕೆ ಉತ್ತರವಾಗಿ ಅವರ ಇಲ್ಲೊಂದು ಕಥಾಭಾಗ ಬರುತ್ತೆ. ಸಾಮಾನ್ಯವಾಗಿ ಇವರು ಹಣ್ಣು ಹೂವು ತರಲಿಕ್ಕೆ ಹೋಗ್ತಾ ಇದ್ರು, ಅದು ನೋಡಿ ವೇದವ್ಯಾಸರಿಗೆ ಇಷ್ಟ ಆಗಲಿಲ್ಲ. ಜ್ಞಾನದಲ್ಲಿ ತೊಡಗಬೇಕಾದವ ಕರ್ಮದಲ್ಲಿ ತೊಡಗಿದ್ದಾನೆ ಅಂತ ಪುತ್ರ ಅಂತ ಕರೆದರು ಅಂತ ಹೇಳ್ತಾರೆ. ಅದು ಸರಿಯಾಗ್ತಲ್ಲ. ವಿಷ್ಣು ಪುರಾಣದಲ್ಲಿ ಸ್ಪಷ್ಟ ಬರ್ತಾ ಇದೆ, ಶುಕಾಚಾರ್ಯರು ಅಂದರೆ ದೇವರನ್ನು ಕಂಡವರು. ಅವರಿಗೆ ಜ್ಞಾನಕ್ಕೂ ಕರ್ಮಕ್ಕೂ ಯಾವುದು ಜಾಸ್ತಿ ಯಾವುದು ಕಡಿಮೆ ಎಂಬ ವ್ಯತ್ಯಾಸ ಗೊತ್ತಿಲ್ಲದೇ ಇರುವ ಹಂತ ಅಲ್ಲ ಅವರದ್ದು. ನಮ್ಮಂತೆ ಜ್ಞಾನ ಬಿಟ್ಟು ಕರ್ಮಾನುಷ್ಠಾನಕ್ಕೆ ಹೋಗುವಂಥವರಲ್ಲ. ಮತ್ತೆ ಹೇಗೆ ಹೃದಯದಲ್ಲಿ ದೇವರನ್ನು ಕಾಣ್ತಾ ಇದ್ದಾರೆ, ಎದುರಿಗೂ ದೇವರನ್ನು ಕಾಣ್ತಾ ಇದ್ದಾರೆ. ಆದರೆ ಅವರ ಮನಸ್ಸು ತಮ್ಮ ತತ್ವ ಅಹಂಕಾರ ತತ್ವ ಎಷ್ಟರ ಪರ್ಯಂತ ಇದೆ ಅಲ್ಲಿ ವ್ಯಾಪಿಸಿದ ಭಗವದ್ ರೂಪಗಳನ್ನು ನೋಡಬೇಕು ಅಂತ ಆಸಕ್ತ ಆಯ್ತಂತೆ. ಅದಕ್ಕೆ ಹೊರಟು ಹೋಗ್ತಾ ಇದ್ದಾರೆ. ಅದಕ್ಕೆ ವೇದವ್ಯಾಸ ದೇವರು ಹಾಗೆ ಹೊರಟಂತವರೇ ಪರೀಕ್ಷಿತ್ ಮಹಾರಾಜನ ಹತ್ರ ಬಂದರು. ವೇದವ್ಯಾಸ ದೇವರು ಅವರ ಸಂಕಲ್ಪ ಇತ್ತು, ಇವರ ಬಾಯಿಯಿಂದ ಭಾಗವತ ಬರುತ್ತೆ, ಬಂದಾಗ ಜಗತ್ತಿಗೆ ಇವರು ಯಾರೋ ಒಬ್ಬ ಮುನಿ ಅಂತ ಗೊತ್ತಾಗಬಾರದು, ಇವರು ಯಾರು ಅಂತ ಸ್ವರೂಪ ಗೊತ್ತಾಗಬೇಕು ಅಂತ ಸಂಕಲ್ಪ. ಇಷ್ಟೆಲ್ಲ ಹೇ ಮಗು ನೀನು ಯಾರು ಅಂತ ಜಗತ್ತಿಗೆ ಹೇಳು, ಇದು ತಾತ್ಪರ್ಯ. ಆ ಕೂಗಿನಲ್ಲಿ ಮಗು ಅಂತ ಕರೆದ್ರು, ಹೇ ಪುತ್ರ ಅಂತ ಕರೆದ್ರು. ಅವರು ಓ ಅಂತ ಉತ್ತರ ಕೊಟ್ರಷ್ಟೇ, ಆ ಉತ್ತರ ಕೊಡೋದರಲ್ಲೇ ತಂದೆಯ ಸಂಕಲ್ಪ ಪೂರ್ಣ ಮಾಡಿದರು. ತಾವೊಬ್ಬರೇ ಉತ್ತರ ಕೊಡದೆ ಗಿಡಬಳ್ಳಿಗಳೆಲ್ಲ ಉತ್ತರ ಕೊಟ್ಟವು. ಹೇಗೆ? ಅಲ್ಲೆಲ್ಲ ಇವರೇ ಇದ್ರು. ಅಂದರೆ ಸರ್ವಭೂತ ಹೃದಯಂ ರುದ್ರದೇವರು ಅಂತ ಬಾಯಿಂದ ಹೇಳದೆ ಜಗತ್ತಿಗೆ ನಾನು ಯಾರು ಅಂತ ತೋರಿಕೊಟ್ಟ ಘನತೆ ನಮ್ಮ ಶುಕಾಚಾರ್ಯರದ್ದು. ಅವರು ಹೇಳುತ್ತಾರೆ, ಹೆಚ್ಚಿಗೆ ಮಾತಿಲ್ಲದೆ ಸ್ವಲ್ಪವೇ ಮಾತಿನಿಂದ ತುಂಬ ಅರ್ಥವನ್ನು ಹೇಳಬೇಕಾ, ನಾವು ಶುಕಾಚಾರ್ಯರ ಪಾದ ಹಿಡಿಯಬೇಕು. ಹಿಡಿದರೆ ಸ್ವಲ್ಪವೇ ಮಾತಿನಲ್ಲಿ ಪೂರ್ಣ ಅರ್ಥವನ್ನು ತುಂಬಲಿಕ್ಕೆ ಸಾಧ್ಯ. ಅಂಥ ಶುಕಾಚಾರ್ಯರು ಭಾಗವತದಲ್ಲಿ ಪುರಾಣಗಳಲ್ಲಿ ಬಂದಿರತಕ್ಕಂಥ ಅಧ್ಯಾತ್ಮ ದೀಪ ಅಂದರೆ ಜೀವರಾಶಿಗಳ ಹೃದಯದಲ್ಲೇ ಇರುವ ದೀಪ ಭಗವಂತ ಬಿಂಬನನ್ನು ತೋರಿಕೊಟ್ಟವರು, ಅಂಥವರಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ಹೇಳತ ಇಲ್ಲಿ ಮೊದಲನೆಯ ಸ್ಕಂಧ ಎರಡನೆಯ ಅಧ್ಯಾಯ ಅತ್ಯಂತ ಗಟ್ಟಿಯಾದ್ದು. ಅಂದರೆ ನಾವೇನು ನಮಗೇನು ಬೇಕು ಅಂತ ನಿರ್ಣಯ ಮಾಡಿಕೊಟ್ಟದ್ದೇ ಈ ಅಧ್ಯಾಯದಲ್ಲಿ. ನಂತರ ಕಥಾಭಾಗ ತಾನಾಗಿ ಬರ್ತಾ ಬರುತ್ತೆ. ಇಲ್ಲಿ ಹೇಳ್ತಾರೆ, ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ. ಇಲ್ಲಿ ಹೇಳ್ತಾರೆ, ನಾನು ಏನು ಸಾಧನೆ ಮಾಡಲಿ, ಯಾವ ಸಾಧನೆ ಮಾಡಿದರೆ ಒಳ್ಳೆಯದು. ನಾವು ಸಾಧನೆ ಅಂದಾಗ ಏನು ಕಂಪ್ಯೂಟರ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಅದೇ ಥರ, ಅವ್ರು ಹೀಗೆ ಮಾಡಿದರು ನಾನು ಹೇಗೆ ಮಾಡ್ತೀನಿ, ಅವರು ವಿಷ್ಣು ಪಂಚಕ ಮಾಡಿದರು ನಾನು ವಿಷ್ಣು ಪಂಚಕ, ಅವರು ಋಷಿ ಪಂಚಮಿ ಮಾಡಿದರು ನಾನು ಮಾಡ್ತೀನಿ, ಇವರು ಭೀಷ್ಮ ಪಂಚಕ ಮಾಡಿದರು ನಾನು ಮಾಡ್ತೀನಿ, ಅವರು ಈ ತಂಬಿಗೆ ಕೊಟ್ರಂತೆ ನಾನು ಆ ತಂಬಿಗೆ ಕೊಡ್ತೀನಿ. ಇದೇ ಅಲ್ಲಿ ತಪ್ಪು ಅಂತ ಹೇಳಿಲ್ಲ, ಒಬ್ಬರನ್ನು ನೋಡಿ ಒಳ್ಳೆ ಕೆಲಸ ಮಾಡುವುದು ಸರಿಯೇ, ಆದರೆ ಸಾಧನೆ ಎಂಬುದು ಇನ್ನೊಬ್ಬರನ್ನು ನೋಡಿ ಕಾಪಿ ಮಾಡೋದಲ್ಲ. ಮತ್ತೆ ಸಾಧನೆ ಅಂದರೆ ಏನು? ಅವಾಗ ಹೇಳ್ತಾರೆ, ಸವೈ ಪುಂಸಾಂ ಪರೋ ಧರ್ಮ ಯತಃ ಭಕ್ತಿ ಅಧೋಕ್ಷಜೆ ಅಹೈತುಕಿ ಅವ್ಯವಹಿತ ಯಯ ಆತ್ಮ ಆಶು ಪ್ರಸೀದತಿ. ಚೆನ್ನಾಗಿ ಹೇಳ್ತಾರೆ, ನೀನು ಧರ್ಮವನ್ನು ಮಾಡಬೇಕು, ನಿನ್ನ ವರ್ಣಾಶ್ರಮಕ್ಕೆ ತಕ್ಕಂತೆ ಧರ್ಮವನ್ನು ಧರ್ಮಾಚರಣೆ ಮಾಡು, ಆದರೆ ಅವರು ಮಾಡಿದ್ದಾರೆ ಅಂತ ನೀನು ಮಾಡಲಿಕ್ಕೆ ಹೋಗಬೇಡ. ಯಾಕೆ ಮಾಡಬಾರ್ದು? ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಧರ್ಮಾಚರಣೆಯ ಗುರಿಯಲ್ಲಿ ಅಂದರೆ ಭಕ್ತಿ ಬರಬೇಕು ದೇವರಲ್ಲಿ. ಕರ್ಮಾಚರಣೆ ಮಾಡುತ್ತಾ ಇದ್ದರೆ ನಮಗೆ ಭಕ್ತಿಯಲ್ಲಿ ಜಾಸ್ತಿ ಆಗ್ತಾ ಬರಬೇಕು ದಿನೇ 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 ದಿನೇ. ಹಾಗಿದ್ರೇ ನಾವು ಮಾಡುವ ಸಾಧನೆ ಸರಿ ಅಂತರ್ಥ. ನಾವು ಮಾಡಿದ ನಮ್ಮಲ್ಲಿರುವ ಭಕ್ತಿ ಈ ಸಾಧನೆ ಶುರು ಮಾಡಲಿಕ್ಕೆ ಮುಂಚೆ ಏನಿತ್ತೋ ನಾವು ಶುರು ಮಾಡಿದ ಮೇಲೆ ಇನ್ನೂ ಕಳಕ್ಕೆ ಹೋದರೆ ಸರಿಯಲ್ಲ. ಈ ಬಲಮುರಿ ಶಂಖ ಅಂತ ತರ್ತಾರೆ, ಅದು 10 ರೂಪಾಯಿ ಸಿಗೋದು ಉಂಟು, 10 ಲಕ್ಷಕ್ಕೆ ಸಿಗೋದು ಉಂಟು. ಆದರೆ ಅದರ ಲಕ್ಷಣ ಹೇಗೆ ಅಂದರೆ, ಕೆಲವು ಕಡೆ ಎಲ್ಲ ವಿಡಿಯೋಸ್ ಬಂದಿದೆ, ಅಕ್ಕಿ ಹಾಕಿ ಅಕ್ಕಿ ಒಳಗೆ ಶಂಖ ಇಟ್ಟರೆ ಆ ಅಕ್ಕಿಯಿಂದ ಶಂಖ ಮೇಲಕ್ಕೆ ಬರುತ್ತೆ, ಅಕ್ಕಿ ಉಕ್ಕಿ ಬರುತ್ತೆ, ವೃದ್ಧಿಗೆ ಬರಬೇಕು. ಆದರೆ ಕೆಲವು ಶಂಖಗಳಿವೆ ಅಕ್ಕಿಯಲ್ಲಿ ಹಾಕಿದರೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಅಕ್ಕಿಯೆಲ್ಲ ಕೃಷ್ಣ ಅರ್ಪಣ. ಅಂಥ ಶಂಖಗಳು ಇವೆ. ಸಾಲಗ್ರಾಮ ಇದೆ, ಸಾಲಗ್ರಾಮದಲ್ಲಿ ತುಳಸಿ ಇಟ್ಟರೆ ಬೆಳಿಗ್ಗೆ ಹೊತ್ತಿಗೆ ತುಳಸಿ ಇರಲ್ಲ, ಅದರ ಬಾಯಲ್ಲಿ ತುಳಸಿ ಇಟ್ಟರೆ ತುಳಸಿಯನ್ನು ತಿಂದು ಬಿಡುತ್ತೆ. ಹೌದಾ, ಹೇಗ್ರಿ ತಿನ್ನುತ್ತೆ, ಮುಚ್ಚಿ ನೋಡಿ ಅಂದರು. ಅದರ ಬಾಯಲ್ಲಿ ತುಳಸಿ ಇಟ್ಟು ಆ ಸಂಪುಟವನ್ನು ಮುಚ್ಚಿದರೆ ಮಾರನೇ ದಿನ ಬೆಳಿಗ್ಗೆ ತುಳಸಿ ಇರಲ್ಲ. ಅದು ಸನ್ಯಾಸಿಗಳಿಗೆ ಮಾತ್ರ, ಗೃಹಸ್ಥರಿಗಲ್ಲ. ಯಾವ ಸಾಲಿಗ್ರಾಮದಿಂದ ವೃದ್ಧಿ ಆಗುತ್ತೋ ಅದು ಮಾತ್ರ ಬೇಕು. ಹಾಗೆ ಈ ಕರ್ಮಾನುಷ್ಠಾನ ಏನಿದೆ, ದಾನ ಧರ್ಮ ಎಲ್ಲ ಇದೆಯಲ್ವಾ, ಇದರಿಂದ ನಮಗೆ ಬೆಳೆಯಬೇಕಾಗಿದ್ದು ಭಕ್ತಿ. ಅದರಲ್ಲೊಂದು ಸೀಕ್ರೆಟ್ ಇದೆ, ಒಂದೇ ರೀತಿಯಾದ ಕರ್ಮಾನುಷ್ಠಾನದಿಂದ ಎಲ್ಲರಿಗೂ ಭಕ್ತಿ ಬೆಳೆಯಲ್ಲ ಅಂದರು. ಅದಕ್ಕೆ ಕೆಲವರಿಗೆ ಸದಾ ಪಾಠ ಪ್ರವಚನ ಮಾಡುತ್ತಾ ಇದ್ರೆ ಆನಂದವಾಗಿ ದೇವರಲ್ಲಿ ಮನಸ್ಸಿಟ್ಟಿರ್ತಾರೆ, ಕೆಲವರು ಹೆಚ್ಚು ಪಾಠ ಪ್ರವಚನ ಮಾಡಲ್ಲ, ಜಪದಲ್ಲೇ ಕೂತಿರ್ತಾರೆ, ಜಪ ಜಪ ಜಪ. ನೀವು ಪ್ರಾಯಶಃ ನಮ್ಮ ಇಲ್ಲಿ ಯಾರು ಪ್ರತಿಷ್ಠೆ ಮಾಡಿದ್ರು, ಸತ್ಯನಿಧಿಗಳು ಅಲ್ವಾ, ಸತ್ಯನಿಧಿಗಳ ಶಿಷ್ಯರು ವಿಜ್ಞಾನ ನಿಧಿಗಳು. ವಿಜ್ಞಾನ ನಿಧಿಗಳ ಚರ್ಯ ನೋಡಿದ್ದೀರಾ, ಅವರು ಕೊನೆ ಕೊನೆ ಕೊನೆಗೆ ಬಂದುವಾಗ ಬೆಳಿಗ್ಗೆ ಜಪಕ್ಕೆ ಕೂತರೆ ರಾತ್ರಿ ಹೇಳುತ್ತಾ ಇದ್ರು, ಕೂತವರು ಹಾಗೆ ಕೂತಿರಬೇಕು, ಜಪ ಜಪ ಜಪ. ಕೆಲವರಿಗೆ ಜಪದಿಂದ ಸಂತೋಷ, ದೇವರಲ್ಲಿ ಮನಸ್ಸು ನಿಲ್ಲುತ್ತೆ, ಅವರಿಗೆ ಪಾಠ ಪ್ರವಚನದಲ್ಲಷ್ಟು ನಿಲ್ಲಲ್ಲ. ಕೆಲವರಿಗೆ ಪಾಠ ಪ್ರವಚನದಲ್ಲಿ ದೇವರ ಮೇಲೆ ಮನಸ್ಸು ನಿಲ್ಲುತ್ತೆ, ಕೆಲವರಿಗೆ ಮಂತ್ರಗಳನ್ನು ವಿಶೇಷ ಪಾರಾಯಣ ಮಾಡಿದ್ರೆ ನಿಲ್ಲುತ್ತೆ. ಅದಕ್ಕೆ ನಾವು ನೋಡಿಕೋಬೇಕು, ಯಾವ ಕರ್ಮವನ್ನ ಮಾಡಿದರೆ, ಯಾವ ಧರ್ಮಾನುಷ್ಠಾನ ಮಾಡಿದರೆ ದೇವರ ಮೇಲೆ ನಮ್ಮ ಮನಸ್ಸು ನಿಲ್ಲುತ್ತೋ, ದೇವರ ಮೇಲೆ ಭಕ್ತಿ ಜಾಸ್ತಿ ಬರುತ್ತೋ, ಅಂಥ ಧರ್ಮವನ್ನ ನಾವು ಸೆಲೆಕ್ಟ್ ಮಾಡಿಕೋಬೇಕು. ಸವೈ ಪುಂಸಾಂ ಪರೋ ಧರ್ಮ, ಆ ಧರ್ಮವನ್ನ ಮಾಡಿ ಯಾವುದರಿಂದ ಭಕ್ತಿ ಬರುತ್ತೋ ಆ ಭಕ್ತಿ ಹೇಗಿರಬೇಕು? ಅಹೈತುಕಿ ಅವ್ಯವಹಿತ ಯಯ ಆತ್ಮ ಆಶುತ್ ಪ್ರಸೀದತಿ. ಆ ಭಕ್ತಿ ಹೇಗಿರ, ಭಕ್ತಿ ಅಂದರೆ ಏನು ಹೇಳ್ತಾರೆ? ದೇವರ ಮೇಲೆ ಪ್ರೀತಿ, ದೇವರ ಮೇಲೆ ಪ್ರೀತಿ. ಹೌದಾ? ಎಂಥ ಪ್ರೀತಿ ಅಂದರು? ಎಂಥ ಪ್ರೀತಿ ಇದ್ದರೆ ಅದನ್ನು ಭಕ್ತಿ ಅಂತ ಕರೀತಾರೆ. ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಹೇಳುತ್ತಾರೆ, ನರಸಿಂಹದೇವರು ಕೇಳಿದರು, ವರ ಕೇಳೋ ಪ್ರಹ್ಲಾದ. ಅವಾಗ ಹೇಳಿದರು, ನಿನ್ನಿಂದ ಏನನ್ನೋ ಬೇಡಿ ನಾನು ಪ್ರೀತಿ ಮಾಡಿದರೆ ಅದು ಭಕ್ತಿ ಅಲ್ಲ, ಅದು ವ್ಯಾಪಾರ ಆಗುತ್ತೆ. ಪ್ರಹ್ಲಾದರಾದರೂ ನಮ್ಮನ್ನೇ ಬೈಯುತ್ತಾ ಇದ್ದಾರೆ, ನಿಮ್ಮಲ್ಲಿ ಭಕ್ತಿ ಇದೆಯಾ, ನೀವು ವ್ಯಾಪಾರಿಗಳ ನೋಡಿ, ದೇವರಿಂದ ಏನೂ ಬೇಡ ಅಂತ ಬಾಯಿಂದಲ್ಲ ಮನಸ್ಸಲ್ಲೇ ಇದ್ದರೆ ದೇವರಲ್ಲಿ ಪ್ರೀತಿ ಮಾಡುವಾಗ ಅದನ್ನ ಭಕ್ತಿ ಅಂತ ಕರೆದರು. ಆದರೆ ಒಳಗೆ ಇನ್ಬಿಲ್ಟ್ ಆಗಿ ಅನೇಕ ಬಯಕೆಗಳೆಲ್ಲ ತುಂಬಿರು. ದೇವರ ಮೇಲೆ ಪುಷ್ಪ ಹಾಕ್ತಾ ಇರ್ತೀವಿ, ಕೇಶವಾಯನ ಮಹಾ ಪ್ರಮೋಷನ್ ಬೇಕು, ಇದೇ ತಲೆಯಲ್ಲಿ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ದೇವರಿಂದ ಏನನ್ನೂ ಬಯಸ, ಅದಕ್ಕೆ ಅಹೈತುಕಿ ಯಾವುದೋ ಒಂದು ನೆಪಕ್ಕಾಗಿ ಭಕ್ತಿ ಮಾಡಿರಬಾರದು. ಇನ್ನು ಆ ಭಕ್ತಿಯ ಲಕ್ಷಣ ಹೇಗಿರಬೇಕು ಅಂದರೆ ಅವ್ಯವಹಿತ, ಎಡಬಿಡದೇ ಇರಬೇಕು. ಇವತ್ತೇನೋ ಜಾಸ್ತಿ ಭಕ್ತಿ, ನಾಳೆ ಇಲ್ಲವೇ ಇಲ್ಲ, ಆ ಥರ ಇರಬಾರ್ದು. ಸದಾ ಏಕಪ್ರಕಾರ ಗಂಗಾ ಪ್ರವಾಹದಂತೆ ಹೋಗ್ತಾ ಇರಬೇಕು ದೇವರ ಮೇಲೆ ಪ್ರೀತಿ. ಅಷ್ಟೇ ಅಲ್ಲ, ಯಾವುದರಿಂದ ದೇವರು ಬೇಗ ನಮಗೆ ಅನುಗ್ರಹ ಮಾಡುತ್ತಾನೋ ಅಂಥ ಪ್ರೀತಿಯನ್ನು ನೀವು ಮಾಡುವ ಕರ್ಮಾನುಷ್ಠಾನದಿಂದ ನಿಮಗೆ ಹುಟ್ಟೋದಾದರೆ ಅಂಥ ಧರ್ಮವೇ ನೀವು ಮಾಡಬೇಕು. ಆ ಭಕ್ತಿ ತಗೊಂಡು ಏನು ಮಾಡಬೇಕು ಹೇಳ್ತಾರೆ? ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ ಹೇಳ್ತಾ ಇದ್ದಾರೆ. ಆ ದೇವರಲ್ಲಿ ವಾಸುದೇವ, ವಾಸುದೇವ ಅಂತ ಇಡೀ ಭಾಗವತದಲ್ಲಿ ಶಬ್ದ ಪ್ರಯೋಗ ಬರುತ್ತೆ. ಈ ವಾಸುದೇವ ಅಂದರೆ ಯಾವ ರೂಪ ಗೊತ್ತು? ವಾಸುದೇವ ಅದಕ್ಕಂದ್ರೂ ನಮಗೆ ನಾಲ್ಕು ದೇಹಗಳು, ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಈ ನಾಲ್ಕು ದೇಹಗಳಲ್ಲಿ ಕಮಲ, ಅಲ್ಲಿ ಭಗವಂತ ಬಿಂಬರೂಪಿಯಾಗಿ ನಿಂತಿದ್ದಾನೆ. ಆ ನಾಲ್ಕು ದೇಹದಲ್ಲಿರುವ ನಾಲ್ಕು ರೂಪಗಳಿಗೆ ಹೆಸರು. ಸ್ವರೂಪ ದೇಹದಲ್ಲಿರುವಂಥ ರೂಪಕ್ಕೆ ಅನಿರುದ್ಧ, ಲಿಂಗ ದೇಹದಲ್ಲಿ ಪ್ರದ್ಯುಮ್ನ, ಅನಿರುದ್ಧ ದೇಹದಲ್ಲಿ ಸಂಕರ್ಷಣ, ಸ್ಥೂಲ ದೇಹದಲ್ಲಿರತಕ್ಕಂಥ ರೂಪಿ ಭಗವಂತ ವಾಸುದೇವ. ಅದನ್ನೇ ಹೇಳ್ತಾ ಇದ್ದಾರೆ, ವಾಸುದೇವೇ ಭಗವತಿ. ನಮ್ಮ ಹೃದಯದಲ್ಲಿರತಕ್ಕಂಥ ವಾಸುದೇವ ಮತ್ತು ಅಲ್ಲಿ ಸಂಶಯ, ನೀವೇನು ನಮ್ಮ ಹೃದಯದಲ್ಲಿರುವ ಈ ಸ್ಥೂಲ ದೇಹದಲ್ಲಿರುವ ಬಿಂಬಮೂರ್ತಿ ವಾಸುದೇವ ಅಂದರೆ ಶಂಖ ಚಕ್ರ ಪದ್ಮ ಗದಗಳನ್ನು ಧಾರಣೆ ಮಾಡತಕ್ಕಂಥ ಆ ರೂಪವು ಅಂದರೆ ಇಲ್ಲ. ಜೀವ ಯಾವ ಆಕಾರದಲ್ಲಿ ಇರ್ತಾನೋ ಅದೇ ಆಕಾರದಲ್ಲಿ ನಮ್ಮ ಈ ಹೃದಯದಲ್ಲಿರ್ತಾನೆ, ದೊಡ್ಡ ರೂಪದಲ್ಲಿ ಇರ್ತಾನೆ. ವಾಸುದೇವ ಅಂತ ಆಕಾರದಲ್ಲಿ ಇರಲ್ಲ, ಹೆಸರು ಮಾತ್ರ ವಾಸುದೇವ. ಜೀವ ಆಕಾರ ಮೂರ್ತಿಯೇ ಇವನನ್ನು ವಾಸುದೇವ ಅಂತ ಕರೀತಾರೆ. ಅಂಥ ನಮ್ಮ ಹೃದಯದಲ್ಲಿರುವ ಸ್ಥೂಲ ಶರೀರದಲ್ಲಿರುವ ಸ್ಥೂಲ ಬಿಂಬ ಅಂತ ಕರೀತಾರೆ, ಅಂಥ ಭಗವಂತನಲ್ಲಿ ಭಕ್ತಿ ಯೋಗ ಪ್ರಯೋಜಿತ. ಭಕ್ತಿ ಎಂಬ ಉಪಾಯ, ಗಟ್ಟಿಯಾಗಿ ಅವನ ಮೇಲೆ ಪ್ರೀತಿ ಎಂಬ ಬಂಧನವನ್ನು ಹಾಕಿದರೆ ಅದೇನು ಮಾಡುತ್ತೆ ಅವ್ರು ಹೇಳ್ತಾರೆ. ಆ ಭಕ್ತಿಯಿಂದ ಜನಯತಿ ಆಶು ವೈರಾಗ್ಯಂ, ಬೇಗ ವೈರಾಗ್ಯ ಹುಟ್ಟಿಸುತ್ತೆ. ಅಂದರೆ ಸದ್ಯಕ್ಕೆ ನಮ್ಗೆ ಯಾವುದಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಯಾಕೆ ಅಂಥ ಭಕ್ತಿ ನಮಗಿನ್ನೂ ಬಂದಿಲ್ಲ, ಆ ಭಕ್ತಿಯಿಂದ ಬರಬೇಕಾಗಿದ್ದು ವೈರಾಗ್ಯ, ಆ ವೈರಾಗ್ಯದಿಂದ ಜ್ಞಾನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಈಗ ಸಂಪಾದನೆ ಮಾಡುವ ಚೂರು ಜ್ಞಾನ, ಆ ಚೂರು ಜ್ಞಾನದಿಂದ ಚೂರು ಭಕ್ತಿ, ಅದರಿಂದ ಚೂರು ವೈರಾಗ್ಯ, ಅದರಿಂದ ಚೂರು ಜ್ಞಾನ, ಮತ್ತೆ ಇನ್ನಷ್ಟು ಇನ್ನಷ್ಟು ಹಾಗೆ ಹಾಗೆ ಹೆರಳು ಹೆಣದಂತೆ ಬೆಳೀತಾ ಹೋಗುತ್ತೆ. ಇದ ಹೈತುಕಂ ಅಂತ ಹೇಳ್ತಾರೆ. ದೇವರಿಂದ ಏನನ್ನೂ ಬಯಸದೆ ದೇವರನ್ನೇ ಬಯಸುವ ಜ್ಞಾನ, ದೇವರನ್ನೇ ಬಯಸುವ ಭಕ್ತಿ, ದೇವರನ್ನೇ ಬಯಸುವ ವೈರಾಗ್ಯ, ಇದು ನಮ್ಮಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಈ ರೀತಿ ಧರ್ಮ ಅನುಷ್ಠಾನ ಮಾಡಿದರೆ ನೋಡಿ, ಮತ್ತು ಇವರೆಲ್ಲ ಯಾರು ತಿಳ್ಕೊಂಡಿದ್ದಾರೆ, ಇವರು ಮಾಡಿದ್ದು ಬೆಳಿಗ್ಗೆದ್ದಾಗಲಿಂದ ಸ್ನಾನ ಆಚಮನ ಸ್ನಾನ ಸಂಧ್ಯಾ ಪೂಜಾ ವೈಶ್ವದೇವ ಪರಿಹರಣ ಇವೇ ಮಾಡಿದರು, ನಾವು ಅದೇ ಮಾಡ್ತೀವಿ. ಆದರೆ ಅವರು ಅದಕ್ಕೆ ಜ್ಞಾನ ಸೇರಿಸಿ ಮಾಡಿದರು, ನಾವು ಜ್ಞಾನ ಚೂರೋ ಚಾರೋ ಅಂಟಿಸಿ ಬಿಟ್ಟು ಮಾಡುತ್ತೀವಿ. ಇಷ್ಟೇ ವ್ಯತ್ಯಾಸ. ಆ ಜ್ಞಾನ ಸೇರಬೇಕು. ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಭಗವಂತನನ್ನು ನಾವು ವಿಶೇಷವಾಗಿ ಹೇಗೆ ತಿಳ್ಕೋಬೇಕಾಗಾದರೆ ಅವನ ಮೇಲೆ ಭಕ್ತಿ ಹೇಗೆ ಬರಬೇಕು, ಅದಕ್ಕೆ ಹೇಳ್ತಾರೆ ದೇವರ ಮೇಲೆ ಭಕ್ತಿ ಸುಮ್ಮನೆ ಬರಲ್ಲ. ಯಾಕೆ? ಒಬ್ಬರ ಮೇಲೆ ಪ್ರೀತಿ ಬರಬೇಕಾದರೆ ಅವರನ್ನು ನೋಡಿ, ಅವರ ನಡುವಳಿಯನ್ನು ನೋಡಿ, ಅವರೊಳಗಿರುವ ಒಳ್ಳೆ ಒಳ್ಳೆ ಗುಣಗಳನ್ನು ನೋಡಿ ನಮಗೆ ಅವರ ಮೇಲೆ ಪ್ರೀತಿ ಬರುತ್ತೆ. ಹೌದಾ? ಯಾರಾದರೂ ಅವರಲ್ಲಿ ಹೀಗಿರ್ತಾರೆ ಹಾಗಿರ್ತಾರೆ ಅಂತ ನೋಡಿದ ಮೇಲೆ ಎಸ್ ಪರ್ಫೆಕ್ಟ್ ಅಂತ ನೀವು ಇಲ್ಲಿ ಸೇವಾಗೂ ಅವಕಾಶ ಕೊಡ್ತೀರಿ, ಇನ್ನೊಂದು ಕಡೆ ಸೇವಾಗೂ ಅವಕಾಶ ಕೊಡೋದು ಯಾಕೆ? ಅವರವರ ಒಳ್ಳೆ ಗುಣಗಳನ್ನು ನೋಡಿ. ಹೌದು ತಾನೆ? ಗುಣಗಳೇ ಇಲ್ಲದಿದ್ದರೆ, ದುರ್ಗುಣಗಳು ಕೂತಿದ್ರೆ ಸೇವೆಗೆ ಅವಕಾಶ ಕೊಡ್ತೀರಾ? ಬೇಡಪ್ಪ ಅಂದ್ಬಿಡ್ತೀರಾ? ಹೌದು, ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇರುತ್ತೆ. ಆ ಒಳ್ಳೆ ಗುಣ ಕರೆತು ಕೇಳಿದರೂ ನೋಡಿದರೂ ಅವರ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ, ಅಭಿಮಾನ ಬರುತ್ತೆ ಅವರ ಮೇಲೆ. ಹೌದು ತಾನೆ? ಹಾಗಾದರೆ ದೇವರು ಕಾಣಿಸ್ತಾ ಇಲ್ಲ, ದೇವರು ಕಾಣಿಸೋನಲ್ಲ, ಅವನ ಗುಣಗಳು ಕಾಣಿಸಲ್ಲ. ಮತ್ತೆ ಅವನ ಮೇಲೆ ಪ್ರೀತಿ ಬರಬೇಕಾದ್ರೆ ಏನು ಮಾಡಬೇಕು? ಅದು ಹೇಳ್ತಾರೆ, ದೇವರ ಕುರಿತು ತಿಳಿಯಬೇಕಾದರೆ, ಕಾಣಿಸದ ದೇವರ ಕುರಿತು ತಿಳಿಯಬೇಕಾದರೆ ವೇದದಿಂದಲೇನೆ ತಿಳಿಯಬೇಕು, ಪುರಾಣಗಳಿಂದ ತಿಳಿಯಬೇಕು. ಅವನ ಕುರಿತು ಯಥಾರ್ಥವಾಗಿ ವೇದ ಪುರಾಣಗಳು ಹೇಳುತ್ತಾ ಇವೆ ಅಂತ ಮನಸ್ಸಲ್ಲಿ ಗಟ್ಟಿಯಾಗಿ ನಿರ್ಣಯ ಬರಬೇಕು ಗುರುಗಳಿಂದ. ಆಗ ಕೇಳಿದ್ದು ತಲೆಗೆ ಬರ್ತಾ ಬರ್ತಾ ಬಂದರೆ ದೇವರ ಮೇಲೆ ಪ್ರೀತಿ ಬರಲಿಕ್ಕೆ ಸಾಧ್ಯ. ಅದನ್ನೇ ಹೇಳ್ತಾ ಇದ್ದಾರೆ. ತಸ್ಮಾತ್ ಏಕೇನ ಮನಸ, ಒಂದೇ ಕರ್ಮಾನುಷ್ಠಾನ. ಏನು ಗುರಿ ಇಟ್ಕೊಂಡು ಮಾಡಬೇಕು ಅಂದರೆ ಒಂದೇ ಮನಸ್ಸಿನಿಂದ ದೇವರ ಕುರಿತು. ಎಂಥವ ಇವ ಸಾತ್ವತಾಂ ಪತಿಹಿ, ಸಾತ್ವತರು ಅಂದರೆ ಯಾರು? ರುಜುಗಣಸ್ಥರು. ಅಂಥವರಿಗೆ ಪತಿಯಾಗಿರತಕ್ಕಂಥ ಭಗವಂತನ ಕುರಿತು ಒಂದೇ ಮನಸ್ಸಿನಿಂದ ಕೇಳಬೇಕು, ಒಂದೇ ಮನಸ್ಸಿನಿಂದ ಕೀರ್ತಿತವ್ಯ, ಅವನ ಕುರಿತು ಮನಸ್ಸಿಟ್ಟು ಗಾನ ಮಾಡಬೇಕು, ಅವನ ಕುರಿತು ಮನಸ್ಸಿಟ್ಟು ಧ್ಯಾನ ಮಾಡಬೇಕು, ಅವನಲ್ಲೇ ಮನಸ್ಸಿಟ್ಟು ಪೂಜಾ ಮಾಡಬೇಕು. ಅದ್ಯಾಕ್ರಿ 8 ಸಲ ಹೇಳ್ತೀರಾ ಅವನಲ್ಲೇ ಮನಸ್ಸಿಟ್ಟು ಅವನಲ್ಲೇ ಮನಸ್ಸಿಟ್ಟು ಅಂತ ಹೇಳ್ತೀರಾ? ಅಂದರೆ ನಮಗೆ ಇವೆಲ್ಲ ಕರ್ಮಗಳು ಮಾಡುವುದು ಅಭ್ಯಾಸ ಆಗಿದೆ. ಶ್ರೋತವ್ಯ, ಪ್ರವಚನ ಕೇಳ್ತೀವಿ, ಹೇಳುತ್ತೀವಿ, ನಾನಾ ರೀತಿಯಾಗಿ ಇನ್ನೊಬ್ಬರಿಗೂ ಹೇಳುತ್ತೀವಿ, ಹಾಗೆ ಪೂಜೆಗಳು ಮಾಡ್ತಾ ಇರ್ತೀವಿ. ಇದೆಲ್ಲ ಮಾಡುವಾಗ ದೇವರ ಮೇಲೆ ಮನಸ್ಸು ಕಂಪಲ್ಸರಿ ಇರಬೇಕೆಂಬ ಕಂಪಲ್ಷನ್ ನಮಗಿಲ್ಲ ಅಲ್ವಾ? ಯಾಕೆ? ಕೇಳೋ ಕಾಲಕ್ಕೆ ಮನಸ್ಸೆಲ್ಲೋ ಇರುತ್ತೆ, ದೇವರ ಮೇಲೆ ಮನಸ್ಸಿಟ್ಟು ಒಂದು ಗಂಟೆ ಕೇಳಿದ್ದೇವಾಗಿದೆಯಾ? ಇದ್ದರೆ ಟಿಕ್ ಮಾಡಿಕೊಳ್ಳಿ ಡೈರಿಯಲ್ಲಿ. ಎಷ್ಟು ಸಲ ಪ್ರವಚನಕ್ಕೆ ಬಂದಿದ್ದೀರೋ, ಎಷ್ಟು ಗಂಟೆಗಳು ಕೇಳಿದ್ದೀರೋ, ಇಡೀ ಗಂಟೆ ದೇವರಲ್ಲೇ ಮನಸ್ಸಿಟ್ಟು ಕೇಳಿದ್ದು ಬದುಕಿನಲ್ಲಿ ಒಂದು ಗಂಟೆ ಆದರೂ ಇದೆಯಾ ಅಂತ ಭಾಗವತ, ನಾನು ಕೇಳ್ತಾ ಇಲ್ಲ, ಭಾಗವತ ಕೇಳ್ತಾ ಇದ್ರೆ ಅಂದರೆ ಅವನಲ್ಲೇ ಮನಸ್ಸಿಟ್ಟು ಕೇಳಿದ್ದಿದೆಯಾ, ನಮ್ಮನ್ನು ಕೇಳುತ್ತಾರೆ, ಅವನಲ್ಲೇ ಮನಸ್ಸಿಟ್ಟು ಹೇಳಿದ್ದಿದೆಯಾ ನೀವು ಆದರೂ? ನಿಮ್ಮ ತಲೆ ಕೂತವರ ಮೇಲೆ ಇತ್ತ, ದೇವರ ಮೇಲೆ ಇತ್ತ ಅಂತ ನಮ್ಮನ್ನು ಕೇಳುತ್ತಾರೆ. ಹಾಗೆ ಇನ್ನೊಬ್ಬರಿಗೆ ಹೇಳುವಾಗೂ ಅವನ ಮೇಲೆ ಮನಸ್ಸಿರಬೇಕು, ಪೂಜಾ ಮಾಡುವಾಗಂತಲೂ ಎಲ್ಲೋ ಇರುತ್ತೆ. ಹೌದಾ? ಪೂಜೆ ಮುಗಿದ ಮೇಲಾದರೂ ದೇವರ ನೆನಪು ಬಂದರೆ ದೊಡ್ಡದಾಯಿತು ಅಲ್ಲವೇ? ವರಮಹಾಲಕ್ಷ್ಮಿ ಅನಂತ ಎಲ್ಲ ಮಾಡ್ತಾ ಇರ್ತೀವಿ, ಕಲಶ ತಂಬಿಗೆ ಏನು ಎಲ್ಲ ಹೊಳಿತಾ ಇರುತ್ತೆ, ಮನೆಯಲ್ಲಿರೋ ಬಂಗಾರ ಎಲ್ಲ ತೊಳೆದು ಹಾಕಿರ್ತೀವಿ, ಆ ಮುಖವಾಡ ಇಟ್ಟಿರ್ತೀವಿ, ಎಲ್ಲ ಬಂದವರೆಲ್ಲ ನೋಡ್ತಾರೆ, ನಿಮ್ಮ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರ ಲಕ್ಷ್ಮಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾನೂ ಇರ್ತಾರೆ. ಯಾಕೆ? ಇಲ್ಲಿ ಸರಗಳು ತುಂಬ ಚೆನ್ನಾಗಿತ್ತು, ಆ ನೋಡಿದ ಕಾಲಕ್ಕೆ ಅವ್ರು ಸುಮ್ಮನೆ ಇರ್ತಾರ, ಬಂದವರು ಕೇಳ್ತಾನೆ ಇರ್ತಾರೆ, ಅದು ನೋಡ್ರಿ ಲಕ್ಷ್ಮಿ ತುಂಬ ಚೆನ್ನಾಗಿದ್ದಾರೆ, ಹೇಳಿದ ಕೂಡಲೇ ಈ ಪಾಪ ಇಟ್ಟವ್ರಿಗೆ ಹೊಟ್ಟೆಯಲ್ಲಿ ಸಂಕಟ ಶುರುವಾಗುತ್ತೆ, ಹೇಳದೆ ಇರ್ಲಿಕ್ಕೆ ಆಗಲ್ಲ, ಇದು ನಮ್ಮ ಅಜ್ಜಿ ಕೊಟ್ಟಂತಹ ಸರ, ಅಲ್ಲಿ ಲಕ್ಷ್ಮೀದೇವಿ ಪಾಪ ಮೂಲೆಗೆ ಹೋಗಿರ್ತಾಳೆ, ಈ ಸರಗಳ ಡಿಸ್ಕಷನೇ ಆಗ್ತಾ ಇರುತ್ತೆ, ಆ ಮುಖವಾಡದ ಡಿಸ್ಕಷನ್ ಆಕೆ ನೋಡ್ತಾ ಇರ್ತಾಳೆ. ಇವರು ಬಂದದ್ದು ನನ್ನನ್ನು ನೋಡ್ಲಿಕ್ಕ, ಈ ತೆಂಗಿನಕಾಯಿ ನೋಡ್ಲಿಕ್ಕ, ಈ ಹಾರಗಳು ನೋಡ್ಲಿಕ್ಕ, ಡಿಸ್ಕಷನ್ ಎಲ್ಲ ಇದೇ ಆಗ್ತಾ ಇದೆ ನನ್ನ ಕುರಿತು. ಅಯ್ಯೋ ಲಕ್ಷ್ಮೀದೇವಿ ಇದ್ದಾಳಲ್ಲ, ಆಕೆ ಇಂಥ ಆಕೆ ಅಂಥ ಆಕೆ ಅಂತ ಕೂಡಿಸಿದವರು ಹೇಳಲ್ಲ, ಬಂದವರು ಹೇಳಲ್ಲ, ಎಲ್ಲರಿಗೂ ಎಲ್ಲ ಕೊಟ್ಟು ಕಳಿಸಿದ್ದಾಯ್ತು, ರಾತ್ರಿ ಸುಸ್ತಾಗಿ ಎಲ್ಲರಿಗೂ ಫೋನು ಮಾಡಿದ್ದಾಯ್ತು. ಏನಂತ, ಅದ್ಭುತವಾಗಿ ಮಾಡಿದ್ವಿ ಅರವಾ ಲಕ್ಷ್ಮಿ ನಮ್ಮ ಮನೆಯಲ್ಲಿ. ಅವ ಲಕ್ಷ್ಮೀದೇವಿ ಕೇಳ್ತಾಳೆ, ಏನ್ ಮಾಡಿದಿ? ಕರೆದು ಕೂಡಿಸಿದ್ದಷ್ಟೇ, ನನ್ನೇ ಸ್ಮರಣೆ ಮಾಡಿಲ್ಲ, ಎಲ್ಲ ಮುಗಿದೋಗ್ಬಿಟ್ಟಿದೆ. ದೇವರನ್ನೇ ನೆನೆಯದೆ ದೇವರ ಪೂಜಾ ಮಾಡುವಂಥ ವಿಧಾನದಲ್ಲಿ ನಮಗೆ ಎಕ್ಸ್ಪರ್ಟ್ ನಾವೆಲ್ಲ ಅಂಥದ್ದಾಗಿದೆ. ಕೆಡ್ತ ದೇವರಲ್ಲೇ ಮನಸ್ಸಿಟ್ಟು ಅರ್ಚನೆ ಮಾಡಬೇಕು. ಇಷ್ಟು ಹೇಳ್ತಾ ದೇವರಲ್ಲೇ ಮನಸ್ಸಿಟ್ಟು ಕಥಾ ಕೇಳಿದರೆ ಏನಾಗುತ್ತೆ ಹೇಳ್ತಾರೆ. ಯದನುಧ್ಯಾಯಿನೋ ಯುಕ್ತಾಹ ಕರ್ಮಗ್ರಂಥಿ ನಿಬಂಧನಂ ಚಿಂದಂತಿ ಕೋವಿದಾಸ್ತಸ್ಯ ಕೋನ ಕುರಿಯಾತ್ ಕಥಾರತಿಂ ಹೇಳ್ತಾರೆ. ಯಾವ ಭಗವಂತನ ಕಥೆಯಲ್ಲಿ ನಾವು ವಿಶೇಷವಾಗಿ ಮನಸ್ಸು ಇಡುತ್ತೇವೋ ಆ ಇಟ್ಟದ್ದಕ್ಕೆ ಈ ಕರ್ಮ ಗ್ರಂಥಿ, ಕರ್ಮಗಳು ನಾನಾ ರೀತಿಯಾದ ಈ ಸಂಸಾರ ಬಂಧನ ಯಾವುದು ಗ್ರಂಥಿ ಅಂದರೆ ಲಿಂಗದೇಹ. ಲಿಂಗದೇಹವೇ ಧ್ವಂಸವಾಗಿ ಬಿಡುತ್ತೋ ಅಂಥ ಕಥಾಶ್ರವಣ ಯಾಕೆ ಮಾಡಲ್ಲ? ಜ್ಞಾನಿಗಳು ಮಾಡೇ ಮಾಡ್ತಾರೆ ಅಂದರು. ಅವಾಗ ನಾವು ಅಂದುಕೊಂಡು ನಾವು ಕೇಳ್ತಾ ಇದ್ದೀವಲ್ಲ, 1 ಅವರ್ ಕಥಾಶ್ರವಣ, ಕಥೆಗಳಲ್ಲಿ ರತಿ. ಅವಾಗಂದ್ರು ಕಥಾರತಿ ಅಂದರೆ ಬರೇ ಕೃಷ್ಣ ಬಂದ, ಬೆಣ್ಣೆ ತಿಂದ, ಗಡಿಗೆ ಒಡೆದ ಅಂತ ಈ ಕಥೆಗಳಲ್ಲ. ಕಥಾಶಬ್ದಕ್ಕರ್ಥ ಏನು? ಭಗವಂತ ಜೀವನದಲ್ಲಿ ನಿಂತು ಮಾಡಿ ಮಾಡಿಸುವ ಬಿಂಬಕ್ರಿಯಾ ಅಂತ ಏನಿದೆ ಅದು ಕಥಾ. ಅದಕ್ಕೆ ಹರಿ ಬಿಂಬ ಕಥಾಮೃತ ಸಾರ ಅಂತ ಇಡದೆ ಹರಿಕಥಾಮೃತ ಸಾರ ಅಂತಿಟ್ರು. ಕಥಾಶಬ್ದಕ್ಕೆ ಬಿಂಬಕ್ರಿಯಾ ಅಂತರ್ಥ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವಿಲ್ಲಿ ಭಾಗವತ ಕಥೆ ಹೇಗೆ ಕೇಳಬೇಕು, ಪುರಾಣಗಳನ್ನು ಹೇಗೆ ಕೇಳಬೇಕು ಅಂದರೆ ಪ್ರಹ್ಲಾದರಾದರೆ ಚರಿತ್ರೆ ಬಂದಾಗ ಎಚ್ಚರದಲ್ಲಿ ಕೇಳಬೇಕು. ಪ್ರಹ್ಲಾದರಾದರಲ್ಲಿ ಪ್ರಹ್ಲಾದ ಅಂತ ಹೆಸರಿಟ್ಟುಕೊಂಡ ದೇವರೇ ಇದ್ದು ಈ ಕಾರ್ಯ ಮಾಡಿಸ್ತಾ ಇದ್ದಾನೆ, ಈ ಕಾರ್ಯ ಮಾಡಿಸ್ತಾ ಇದ್ದಾನೆ ಅಂತ ಒಳಗಿರೋ ದೇವರ ಕಡೆ ಮನಸ್ಸು, ಪ್ರಹ್ಲಾದರಾದರ ಕಡೆ ಮನಸ್ಸು, ಎರಡನ್ನೂ ನಾವು ನೋಡಬೇಕು. ಹೇಗೆ? ನಾವು ಕನ್ನಡಿ ಎದುರಿಗೆ ನಿಂತಾಗ ಯಾರೋ ನಿಂತಿದ್ದಾರೆ, ಕನ್ನಡಿ ಎದುರಿಗೆ ನಿಂತು ಇವರು ಕೈ ಎತ್ತುತ್ತಾ ಇದ್ದಾರೆ, ಕನ್ನಡಿ ಒಳಗೆ ಪ್ರತಿಬಿಂಬ ಕೈ ಎತ್ತುತ್ತಾ ಇದೆ, ಈ ಎರಡನ್ನೂ ನೋಡುವಂಥವರು ಪಕ್ಕದಲ್ಲಿದ್ದವರು ಇಬ್ಬರನ್ನೂ ನೋಡುತ್ತಾ ಬರ್ತೀವಲ್ಲ, ಇಬ್ಬರನ್ನು ನೋಡಿದಂತೆ ಪ್ರಹ್ಲಾದರಾದರ ಒಳಗೆ ಪ್ರಹ್ಲಾದ ನಾಮಕ ಭಗವಂತ ಒಳ್ಳೆ ವೈರಾಗ್ಯವನ್ನು ತೋರಿದರೆ ಪ್ರಹ್ಲಾದರಾದರೂ ವೈರಾಗ್ಯ ತೋರುತ್ತಾ ಇದ್ದಾರೆ, ದೇವರು ಹೀಗೆ ಮಾಡಿದರೆ ಅವರು ಹೀಗೆ ಮಾಡುತ್ತಾರೆ. ಇದು ಪ್ರತಿಯೊಂದು ಕಥೆಯಲ್ಲಿ ಬಿಂಬಕ್ರಿಯೆಯನ್ನು ನಾವು ಚಿಂತನೆ ಮಾಡುತ್ತಾ ಬಂದರೆ ಅದು ಕಥಾರತಿ. ಆ ರೀತಿಯಾಗಿ ಕಥೆಗಳನ್ನು ಕೇಳಬೇಕು. ಹುಟ್ಟಿದಾಗಲಿಂದ ಇಷ್ಟರ ಕುರಿಯಂತ ಎಷ್ಟೋ ಪುರಾಣ ಕೇಳಿರ್ತೀವಿ. ಈ ಪ್ರಾಸೆಸ್ಸಲ್ಲಿ ಕೇಳಿದ್ವ, ಕೇಳೋ ಕಾಲಕ್ಕೆ ಎಚ್ಚರ ಇದೆಯಾ? ಕಳ್ಕೊಂಡೇ ಹೋಗಿರುತ್ತೆ. ಬರಬೇಕಾಗಿದ್ದಿದು ಅಂತ ಹೇಳ್ತಾರೆ. ಒಂದು ವೇಳೆ ಅಂಥ ಕಥಾರತಿ ಬಂದರೆ ಬಿಂಬಕ್ರಿಯಾನುಸಂಧಾನ ಪೂರ್ವಕವಾಗಿ ಆ ಭಕ್ತರ ಚರಿತ್ರೆಯನ್ನು ಕೇಳೋದು ಎಂಬುದು ನಮಗೆ ರಕ್ತದಲ್ಲೇ ಸೇರಿಕೊಂಡು ಬಂದು ಬಿಟ್ಟರೆ ಅವಾಗೇನಾಗುತ್ತೆ, ಭಗವಂತನ ದರ್ಶನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವಾಗಂದ್ರು ಇಂಥ ವಾಸುದೇವನ, ವಾಸುದೇವ ಅಂತ ಹೇಳಿದೆ ಈ ಸ್ಥೂಲ ಶರೀರದಲ್ಲಿರುವ ಬಿಂಬಮೂರ್ತಿ, ಅವನ ಕಥಾರತಿ ವಾಸುದೇವ ಕಥಾರತಿ, ಅವನು ಮಾಡಿಸುವ ಚರ್ಯೆಗಳಲ್ಲಿ ರತಿ ಬರಬೇಕಾದರೆ ಹೇಗೆ ಬರುತ್ತೆ ಅಂದರೆ ಹೇಳ್ತಾರೆ, ಒಳ್ಳೆ ದೊಡ್ಡವರು ಸಿಗಬೇಕು, ಮಹತ್ಸೇವೆಯ ವಿಪ್ರಾಹ ಅಂದರು, ಗುರುಗಳು ಸಿಗಬೇಕು, ಯಾವರೆಂಥವರಾಗಿರಬೇಕು, ಈ ಥರ ಭಗವಂತನಲ್ಲಿ ಮನಸ್ಸಿಟ್ಟು ಇಟ್ಟು ಇಟ್ಟು ಆ ಬಿಂಬಕ್ರಿಯಾ ಅನುಸಂಧಾನ ಮಾಡತಕ್ಕಂಥವರಾಗಿರಬೇಕು, ಶಿಷ್ಯರಿಗೆ ಅದನ್ನು ಒತ್ತಿ 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 ಹೇಳಿ ಬಡದೆಬ್ಬಿಸುವಂಥವರಾಗಿರಬೇಕು, ಅಂಥವರ ಸಂಘ ಆಗಬೇಕು, ಅವರ ಸೇವಾ ಮಾಡಬೇಕು, ಅವರ ಮನಸ್ಸಿನ ಪ್ರೀತಿಯನ್ನು ಗಳಿಸಬೇಕು. ಅವಾಗೇನಾಗುತ್ತೆ, ಮಹತ್ಸೇವೆಯ ಸ್ಯಾತ್ ವಾಸುದೇವ ಕಥಾರತಿ, ಅವಾಗ ಹೇಗಾಗುತ್ತೆ, ಶುಶ್ರೂಷೋ ಶ್ರದ್ಧಾನಸ್ಯ, ದೊಡ್ಡವರಲ್ಲಿ ಸೇವಾ ಮಾಡುತ್ತಾ ಜ್ಞಾನವನ್ನು ಪಡೀತಾ ಯಾರು ಬರುತ್ತಾರೋ ಅವರಿಗೆ ಬರುತ್ತಯ್ಯ. ಅವಾಗ ಮತ್ತು ಪ್ರಶ್ನೆ, ಈ ದೊಡ್ಡವರು ಎಲ್ಲಿ ಸಿಗ್ತಾರೆ? ಅವಾಗಂದ್ರು ಪುಣ್ಯತೀರ್ಥ ನಿಷೇವಣಾತ್, ತೀರ್ಥಯಾತ್ರೆಯನ್ನು ಮಾಡಿದರೆ ಈ ದೊಡ್ಡವರು ಎಲ್ಲೋ ಒಂದು ಕಡೆ, ಅಂದರೆ ನಮ್ಮಲ್ಲಿರುವ ದೋಷಗಳೆಲ್ಲ ತೀರ್ಥಯಾತ್ರೆಗಳಿಂದ ಹೋಗಿಬಿಟ್ಟರೆ ಗುರುಗಳು ನಮ್ಮ ಪಕ್ಕದಲ್ಲೇ ಇರ್ತಾರೆ, ಅವರು ಗುರುಗಳು ಅಂತಲೇ ಗೊತ್ತಿರಲ್ಲ, ನಮ್ಮಂತೆ ಒಬ್ಬರು ಅಂತ ಮಾತಾಡಿಸಿ ಹೋಗ್ತಾ ಇರ್ತೀವಿ, ಆದರೆ ಅವರು ಗುರುಗಳು ಅಂತ ನಾವು ಎಲ್ಲ ತೀರ್ಥಯಾತ್ರೆಗಳು ಮುಗಿದ ಮೇಲೆ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಒಳ್ಳೆ ಗುರುಗಳನ್ನು ಕೊಡಿ ಅಂತ ಕೇಳಿದ್ರೆ ನಿಮ್ಮ ಪಕ್ಕ ಮನೆಯಲ್ಲಿದ್ದಾರೆ ನೋಡು ಅಂದರೆ ಶಾಕ್ ಆಗಲ್ವಾ ನಮಗೆ? ಇದಾಗಿತ್ತು ಯಾರಿಗೆ, ರಘುಪ್ರೇಮ ತೀರ್ಥರಿಗೆ. ಇವತ್ತು ಉತ್ತರಾರಾಧನೆ, ಅವರು ಇಡೀ ಭೂಮಂಡಲವನ್ನು 7 ವರ್ಷಗಳ ಪರ್ಯಂತ ಒಳ್ಳೆ ಗುರುಗಳು ಸಿಗಲಿ, ನನ್ನನ್ನು ಈ ಥರ ಬಿಂಬಕ್ರಿಯಾನುಸಂಧಾನ ಹೇಳಿಕೊಡತಕ್ಕಂಥ ಗುರುಗಳು ಸಿಗಬೇಕು ಅಂತ ಯಾತ್ರೆ ಮಾಡಿದರೆ ಕಾಶಿಗೆ ಹೋದಾಗ ಅವರಿಗೆ ಅಲ್ಲಿ ಕಾಣಿಸುತ್ತೆ ಅರಳಿ ಮರ ಒಂದು ಕಟ್ಟಿ ಕಾಣಿಸುತ್ತೆ. ಅವಾಗ ಅವರಿಗೆ ಅನಿಸುತ್ತೆ, ಈ ಅರಳಿ ಮರ ಕಟ್ಟೆ ಏನಿದೆ, ಅರಳಿ ಕಟ್ಟೆ ಏನಿದೆಯಲ್ಲ, ಇಲ್ಲೇ ನನ್ನ ಗುರುಗಳು ಸಿಗ್ತಾರೆ, ಎಲ್ಲೋ ಇದೆ ಅಂದುಕೊಂಡ್ರು. ಕೊನೆಗೆ ಸಿಕ್ಕಿದ್ದೆಲ್ಲಿ, ಅವರ ಪಕ್ಕ ಊರಲ್ಲೇ ಸಿಕ್ಕರು ಗುರುಗಳು. ಅವರ ಹೆಸರೇ ಅರಳಿಕಟ್ಟೆ ನರಸಿಂಹಾಚಾರ್ಯರು. ಇವರು ಯಾತ್ರೆ ಮುಗಿಸಿಕೊಂಡು ಮನೆಗೆ ಬಂದಾಗ ಇವರೇನು ಗುರುಗಳ ಹತ್ರ ಹೋಗಿಲ್ಲ, ಜನ್ಮದಲ್ಲಿ ಕಂಡಿಲ್ಲ ಗುರುಗಳನ್ನ, ಗುರುಗಳು ಇವರ ಹತ್ತಿರ ತಮ್ಮ ಶಿಷ್ಯರನ್ನು ಕಳಿಸಿದ್ದಾರೆ, ನೀವರ ಶಿಷ್ಯರಂತೆ ಅವರ ಹತ್ತಿರ ಬರಬೇಕಂತೆ ಅಂತ ಹೇಳಿದ್ದಾರೆ. ಇವರಿಗೆ ಆಶ್ಚರ್ಯ, ಇದೇನು ನಾನವರ ಶಿಷ್ಯನ, ಹೋದರೆ ನಮಸ್ಕಾರ ಮಾಡಿದರೆ ಜನ್ಮ ಜನ್ಮಾಂತರ ಅನುಬಂಧ ಇದ್ದವರಂತೆ ಬಾಪ ಅಂತ ಹತ್ತಿರ ಕರಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಅನುಗ್ರಹ ಮಾಡಿದ್ದು. ಅವಾಗ ಅನಿಸಿತ್ತವರಿಗೆ, ಹೌದು ಇವರು ಅರಳಿ ಕಟ್ಟಿ, ನನಗೆ ಕಾಣಿಸಿದ್ದು ಅರಳಿ ಕಟ್ಟಿ, ಅಲ್ಲಿ ಅರಳಿ ಕಟ್ಟೆ ಇತ್ತು, ರಾಯರು ಪ್ರತಿಷ್ಠಾ ಮಾಡಿದ ಪ್ರಾಣದೇವರಿದ್ದಾರೆ, ಅದ್ಭುತವಾದ ಜಾಗ ಹತ್ತಿ ಬೆಳಗಲ್ಲು ಅಂತ, ಭೀಮಸೇನ ದೇವರ ಗದಾಪ್ರಹಾರದಿಂದ ಬಂದ ನೀರು, ಊರಲ್ಲೆಲ್ಲ ನೀರು ಬತ್ತಿರುತ್ತೆ, ಬೆಟ್ಟದ ಮೇಲೆ ನೀರು ಹಾಗೆ ಇರುತ್ತೆ, ರಾಯರು ಚಾತುರ್ಮಾಸ್ಯಕ್ಕೆ ಕೂತ ಜಾಗ, ಅದ್ಭುತವಾಗಿರತಕ್ಕಂಥ ಜಾಗ, ಅಲ್ಲಿ ವಿಶೇಷವಾಗಿ ಗುರುಗಳನ್ನು ಪಡೆದರು, ಎಲ್ಲಿ ಮನೆ ಪಕ್ಕದಲ್ಲೇ, ಆದರೆ ಇವರು ತಿರುಗಾಡಿದ್ದೆಲ್ಲ ಭೂಮಂಡಲ ಅಲ್ರಿ, ಪಕ್ಕದಲ್ಲೇ ಇದ್ದಾಗ ದೇವರು ಹೇಳ್ಬೋದಲ್ಲ ಅಂದರೆ, ಆ ಗುರುಗಳನ್ನು ಪಡೆಯಬೇಕಾದರೆ ಬೇಕಾದ ಪುಣ್ಯ ತೀರ್ಥಯಾತ್ರೆಯಿಂದ ಬಂತು. ಅದನ್ನು ಹೇಳ್ತಾರೆ, ಪುಣ್ಯ ತೀರ್ಥ ನಿಷೇವಣಾತ್, ತೀರ್ಥಯಾತ್ರೆಯನ್ನು ಮಾಡಿದರೆ, ದೊಡ್ಡ ದೊಡ್ಡ ಗುರುಗಳ ಹತ್ರ ಹೋಗಿ ಸೇವಾ ಮಾಡಿದರೆ ಆವಾಗ ನಮಗೆ ಬೇಕಾಗಿರುವ ಗುರುಗಳು ನಮಗೆ ಸಿಗ್ತಾರೆ, ಅವರ ಸೇವಾ ಮಾಡಿದರೆ ಇಂಥ ಜ್ಞಾನ ಬರುತ್ತೆ. ಅವರು ಸುಮ್ಮನೆ ಇರಲ್ಲ, ಅವರ ಸೇವಾ ಮಾಡುತ್ತಾ ಅವರ ಹತ್ತಿರ ಇದ್ದರೆ ಅವರು ಇದ್ದಕ್ಕಿದ್ದಂಗೆ ತನ್ಮಯರಾಗ್ತಾ ಇರ್ತಾರೆ, ಭಗವಂತನಲ್ಲಿ ಮನಸ್ಸಿಡ್ತಾ ಇರ್ತಾರೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಏನು ಅದರಲ್ಲೇ ಹೊರಟು ಹೋಗ್ತಾ ಇರ್ತಾರೆ. ಅವರಿಂದ ನಮಗೆ ಏನಾಗ್ತಾ ಇರುತ್ತೆ, ಇಂಜೆಕ್ಟ್ ಆಗ್ತಾ ಇರುತ್ತೆ, ಬರ್ತಾ ಇದ್ದರೆ ಅವರ ಕಡೆಯಿಂದ ಶುಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹಿ ಅಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಅಂಥ ಜ್ಞಾನಿಗಳ ಮೂಲಕ ತನ್ನ ಕಥಾ ಬಿಂಬಕ್ರಿಯಾನುಸಂಧಾನವನ್ನು ಕೇಳತಾ ಬಂದರೆ ಕಥೆಯ ಮೂಲಕ ದೇವರು ನಮ್ಮ ಹೃದಯದಲ್ಲಿ ಸೇರುತ್ತಾನೆ, ಸೇರಿ ನಮ್ಮ ಒಳಗಿರತಕ್ಕ ಎಲ್ಲ ಪಾಪಗಳನ್ನ ಕತ್ತರಿಸಿ ಹಾಕ್ತಾನಂತೆ. ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಒಂದು ಕಡೆ ಈ ಕೇಳತಾ ಬಂದದ್ದಕ್ಕೆ ಮನಸ್ಸಿನಲ್ಲಿ ದೋಷಗಳು ಹೋಗ್ತಾ ಇವೆ, ಇನ್ನೊಂದು ಕಡೆ ದೊಡ್ಡವರ ಸೇವಾ ಎಡಬಿಡದೆ ನಡೆಯುತ್ತಾ ಇದೆ. ಆವಾಗ ನಮ್ಮಲ್ಲಿ ನಿಷ್ಠಾಪೂರ್ವಕವಾದ ಭಕ್ತಿ ಬರುತ್ತಂತೆ. ಅಂದರೆ ಸದ್ಯಕ್ಕೆ ನಮ್ಮಲ್ಲಿರುವ ನಾವು ಭಕ್ತಿ ಅಂತ ಕರೆಯುವುದು ಅದು ಭಕ್ತಿಯೇ ಅಲ್ಲ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಅಂಥ ಭಕ್ತಿ ಬಂದಾಗ ನಮ್ಮೊಳಗೆ ರಜೋಗುಣ ತಮೋಗುಣ ಅದರಿಂದ ಹುಟ್ಟಿರತಕ್ಕಂಥ ಕಾಮ ಕ್ರೋಧಾದಿಗಳೆಲ್ಲ ದಹಿಸಿ ಹೋಗುತ್ತೆ, ಮನಸ್ಸು ಸಂತೋಷವಾಗಿರುತ್ತೆ, ಪ್ರಸನ್ನ ಆಗುತ್ತೆ. ಆ ಪ್ರಸನ್ನವಾದ ಮನಸ್ಸಿನಿಂದ ಏವಂ ಪ್ರಸನ್ನ ಮನಸಃ ಭಗವದ್ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನ ಮುಕ್ತ ಸಂಗಸ್ಸ ಜಾಯತೆ. ಆ ಪ್ರಸನ್ನ ಮನಸ್ಸಿನಿಂದ ದೇವರಲ್ಲಿ ಭಕ್ತಿ ಮಾಡ್ತಾ ಬಂದರೆ ಪರೋಕ್ಷ ಜ್ಞಾನ ಆಗುತ್ತೆ. ಹಾಗಾದರೆ ಭಾಗವತ ಇಡೀ ಕೇಳಲಿಕ್ಕೆ ಮೊದಲೇನೆ ಎರಡನೇ ಅಧ್ಯಾಯದಲ್ಲೇನೆ ನಾವು ಮಾಡಬೇಕಾದ ಸಾಧನೆ ಸ್ಟೆಪ್ ಬೈ ಸ್ಟೆಪ್ ಮ್ಯಾಥಮೆಟಿಕ್ಸ್ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಸ್ಟೆಪ್ಸ್ ಹೇಗೆ ಹಾಕ್ತಾ ಹೋಗ್ತಾರೆ ಆ ಥರ ಎಲ್ಲ ಕೊಡ್ತಾ ಹೋಗ್ತಾರೆ. ಅವಾಗೇನಾಗುತ್ತೆ, ದೇವರನ್ನು ಕಂಡಾಗ ಅಪರೋಕ್ಷ ಜ್ಞಾನ ಬಂದಾಗ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ತಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಅವಾಗ ಈ ಹೃದಯ ಗ್ರಂಥಿ ಅಂದರೆ ಈ ಲಿಂಗ ದೇಹ ಸುಟ್ಟಂತಾಗಿ ಬಿಡುತ್ತೆ ನೋಡಿ. ಆವಾಗ ಸಂಶಯಗಳೆಲ್ಲ ಹೋಗುತ್ತೆ. ಎಲೆ ನಿನ್ನ ಇನ್ನ ಸಂಶಯ ಕೂತಿರುತ್ತ, ಆವಾಗ ಹೋಗ್ಲಿಕ್ಕೆ ಸಂಶಯ ಇತ್ತ ಅಂದರೆ ದೇವರನ್ನ ಕಂಡ ಮೇಲೆ ಹೋಗುವ ಸಂಶಯಗಳುಂಟು ಅಂತ ವಿಜಯದಾಸರು ಹೇಳುತ್ತಾರೆ. ಆ ರೀತಿ ಇವನಿಗೆ ಹಿಂದಿನ ಕರ್ಮಗಳೆಲ್ಲ ಸುಟ್ಟು ಹೋಗುತ್ತೆ, ಮುಂದೆ ಬರತಕ್ಕದ್ದು ಅಂಟಲ್ಲ, ಪ್ರಾರಬ್ಧ ಕರ್ಮ ಮಾತ್ರ ಉಂಡು ಹೋಗ್ತಾನೆ. ಆದ್ದರಿಂದ ಕೊನೆಗೆ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ, ಈ ರೀತಿಯಾಗಿ ಇದು ನಿನ್ನ ಗುರಿ, ನೀನು ಮಾಡಬೇಕಾಗಿದ್ದೀಗೆ. ಅದರಿಂದ ಅಥೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಯಾಮುದ ವಾಸುದೇವೇ ಭಗವತಿ ಕುರುವಂತಿ ಆತ್ಮ ಪ್ರಸಾದನೀ. ವಿಶೇಷವಾಗಿರತಕ್ಕಂಥ ಭಕ್ತಿಯನ್ನ ದೇವರಲ್ಲಿ ನಿತ್ಯ ಮಾಡುತ್ತಾರಯ್ಯ ಜ್ಞಾನಿಗಳು. ಅದರಿಂದ ಏನಾಗುತ್ತೆ ಅಂದರೆ ವಿಶೇಷವಾದ ಭಗವಂತನ ಪ್ರಸಾದ ಆಗುತ್ತೆ. ಇದೊಂದೇ ಮಾರ್ಗ, ದೇವರಲ್ಲಿ ಭಕ್ತಿ ಮಾಡೋದೊಂದೇ ಮಾರ್ಗ. ನಾವು ಮಾಡುವ ಸಾಧನೆಗಳೆಲ್ಲ ಏನು ದಾನ ವ್ರತ ಧರ್ಮ ಎಲ್ಲ ಈ ಭಕ್ತಿ ಹುಟ್ಟಾಕಲಿಕ್ಕೆ ಕಾರಣ ಆಗಬೇಕು, ಇದರಿಂದ ಭಕ್ತಿ ಹುಟ್ಟಬೇಕು. ಅದೇ ಹುಟ್ಟಿಲ್ಲ, ಶ್ರಮಯೇವ ಹಿ ಕೇವಲಂ ಒಣ ಶ್ರಮ ಆಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇಲ್ಲಿಗೆ ನಿಜವಾಗಿ ಪ್ರೋಷ್ಠಪದಿ ಮುಗಿಯಿತು. ಯಾಕೆ, ಭಾಗವತ ನಮಗೆ ಏನು ಹೇಳಬೇಕು ಅಂತಿತ್ತೋ ಅದನ್ನು ಕನ್ಕ್ಲೂಡ್ ಮಾಡಿ ಹೇಳಿ ಆಯಿತು. ಇನ್ನು ಕಥಾಭಾಗಕ್ಕೆ ನಾವು ಬೇಗ ಹೋಗೋಣ. ಅಲ್ಲ ಆಚಾರ್ಯ, ಈ ಥರ ನೀವು ಹೇಳಿದರೆ ಕಥೆಗಳೆಲ್ಲ ಹೇಳಲಿಕ್ಕಾಗುತ್ತಾ ಅಂತ ನಿಮ್ಮ ಸಂಶಯ ಬಂದರೆ ನನಗೊಂದು ಎರಡಲ್ಲ ಮೂರು ತಾಸು ಕೊಟ್ಟರೆ ಯಾವ ಕಥೆಯೂ ನಿಮಗೆ ಮಿಸ್ ಆಗದೆ ಎಲ್ಲ ಕಥೆಗಳು ಮುಂದಿಡುತ್ತೇನೆ ನಾನು. ಯಾಕೆ, ಕಥೆಗಳು ಕೇಳಿ 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 ಈ ಹಂತಕ್ಕೆ ಬಂದಿದ್ದೀವಿ. ಬರೀ ಕಥೆಗಳು ಕೇಳಿ ತತ್ವಗಳನ್ನೇ ಕೇಳದೆ ನಾವು ಈ ಹಂತಕ್ಕೆ ಸೇರಿಕೊಂಡು ಕೊನೆಗೆ ಭಾಗವತ ಕೇಳುವಾಗ ನಾವು ಯೋಗಿಗಳಿಗೂ ಬಾರದೇ ಇರುವಂತಹ ಸಮಾಧಿ ನಮಗೆ ಬರ್ತಾ ಇದೆ ಅಂದರೆ ಕಾರಣ ಏನು? ಅಂದರೆ ನಾವು ತತ್ವದ ಕಡೆ ಗಮನ ಕೊಡ್ತಾ ಇಲ್ಲ, ಬರೀ ಕಥೆಗಳು. ಒಂದು ಕಾದಂಬರಿ ಸಿಗುತ್ತೆ, ನಾವೆಲ್ ಎಷ್ಟು ಸಲ ಓದ್ತಿರೋದನ್ನು? ಒಂದು ಸಲ, ಎರಡು ಸಲ, ಹತ್ತು ಸಲ ಮುಗದ ಮೇಲೆ ಪಕ್ಕಕ್ಕೆ ಹಾಕ್ತೀರ. ಇದನ್ನು ಪಕ್ಕಕ್ಕೆ ಹಾಕಲ್ಲ. ಯಾಕೆ? ಕಥೆಗಳು ಕೇಳಿ 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 ಕೂತವರಿಗೆ ಯಾವ ಸ್ಕಂದದಲ್ಲಿ ಯಾವ ಕಥಾ ಅಂತ ಬಾಯ್ಪಾಠವೂ ಆಗಿರುತ್ತೆ. ನಿಮಗೆ ಪ್ರಾಯಶಃ ಎಲ್ಲ ಬಾಯ್ಪಾಠ ಅಲ್ವ? ಎಲ್ಲ ಬಾಯ್ಪಾಠ. ಯಾರಾದರೂ ಹೊಸ ಪಂಡಿತರು ಬಂದು ಸ್ಟಾರ್ಟಿಂಗ್ ಇವತ್ತೇ ಭಾಗವತ ಪ್ರವಚನ ಅಂತಿದ್ದಾಗ ಆಚೆ ಈಚೆ ಈಚೆ ಆಚೆ ಮಾಡಿಬಿಟ್ರೆ ಕೂತವರೇ ಹೇಳಿಬಿಡ್ತಾರೆ, ಆಚಾರ್ಯ ಸ್ವಲ್ಪ ಸರಿ ನೋಡ್ಕೊಂಡು ಹೇಳ್ರಿ ಅಂತ. ಹೌದು ತಾನೆ, ಕಥೆಗಳೆಲ್ಲ ಬಾಯ್ಪಾಠವೂ ಆಗಿಬಿಡ್ತಾ ಇದೆ. ಅದಕ್ಕೆ ಇವತ್ತು ಪ್ರವಚನ ಮಾಡೋಣವ? ಏನು ಬೇಕು ಸಬ್ಜೆಕ್ಟು? ಆ ಪ್ರವಚನ ಮಾಡೋರು ಕೇಳ್ತಾರೆ, ಭಾಗವತ ಹೇಳೋಣವ? ಭಾಗವತ ಬಾ, ಕೇಳಿ ಕೇಳಿ ಸಾಕಾಗಿದೆ ಎಲ್ಲರಿಗೂ. ಸ್ವಲ್ಪ ವೆರೈಟಿ ಸಬ್ಜೆಕ್ಟ್ ಹೇಳಿ. ಯಾಕೆ? ಜನಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಭಾಗವತದಲ್ಲಿ ಜನಕ್ಕೆ ಇಂಟ್ರೆಸ್ಟ್ ಹೋಗಿ ಆಯಿತು ಅಂತ ಅರ್ಥ ಅಲ್ವೇ? ಯಾಕೆ ಹೋಯಿತು? ಬರೇ ಕಥಾ ಹೇಳ್ತಾ ಇದ್ರೆ, ಒಂದು ನಾಲ್ಕು ಜೋಕು ನಾಲ್ಕು ಹಾಡು ಒಂದು ಕಥಾ ಹೇಳ್ತಾ ಕೂತ್ರೆ ಅದು ಕೇಳಿ ಕೇಳಿ ಕೂತವರೆಗೂ ಬಾಯ್ಪಾಠ ಆಗಿರುತ್ತೆ. ಮತ್ತೆ ಅದು ಕೇಳಲಿಕ್ಕೆ ಯಪ್ಪ ಈ ಭಾಗವತ ಕೇಳಬೇಕಾ? ತಪ್ಪಿದ್ದಲ್ಲ, ಏನೋ ಗಂಟು ಪುಣ್ಯ ಬರುತ್ತಂತ ಅದಕ್ಕಾಗಿ ಕೂಡೋಣ ಅಂತ ಕೂಡುತ್ತಾರೆ. ಹಾಗಲ್ಲದೆ ಒಂದೊಂದು ತತ್ವ ಆ ಜ್ಞಾನಿಗಳ ಅನುಷ್ಠಾನ ಮಾಡಿದ ಕ್ರಮ ನಾವು ನೋಡ್ತಾ ಬಂದರೆ ಜನ್ಮ ಇಡೀ ಒಂದು ಅಧ್ಯಾಯ ಸಾಕು ನಮಗೆ ಅನುಷ್ಠಾನ ಕೇಳಲಿಕ್ಕೆ. ಇಡೀ ಭಾಗವತ ಫೇಲ್ ನಾವು. ಒಂದು ಅಧ್ಯಾಯ ಇಡೀ ಜನ್ಮ ಅನುಷ್ಠಾನ ಕೇಳಲಿಕ್ಕೂ ಸಾಕಾಗಲ್ಲ ಅಂತಹದ್ದನ್ನು ಹೇಳ್ತಾ ಬಂದು ಕೊನೆಗೆ ನಿರ್ಣಯ ಕೊಡ್ತಾ ಇದ್ದಾರೆ. ವಾಸುದೇವ ಪರಾಹ ವೇದ, ಕ್ಲಾರಿಟಿ ಕೊಡ್ತಾ ಇದ್ದಾರೆ. ನಿನ್ನ ಹೃದಯದಲ್ಲಿರುವ ದೇವರನ್ನ ತೋರಿಕೊಡ್ಲಿಕ್ಕೆ ಎಲ್ಲ ವೇದಗಳು ಹೊರಟಿವೆ. ನಿನ್ನ ವಾಸುದೇವ ಪರಾಹ ಮಖಾಹ, ನಿನ್ನ ಬಿಂಬನನ್ನ ತೋರಿಕೊಡ್ಲಿಕ್ಕೆ ಯಜ್ಞಗಳು ಹೊರಟಿವೆ. ವಾಸುದೇವ ಪರಾಹ ಯೋಗಾಹ, ಎಲ್ಲ ಯೋಗಗಳು, ಕರ್ಮಯೋಗ, ಜ್ಞಾನಯೋಗ, ಯಾವ ಯೋಗ ಬೇಕು ಎಲ್ಲ ನಿನ್ನ ಹೃದಯದಲ್ಲಿರುವ ಮೂರ್ತಿಯನ್ನು ನೋಡಲಿಕ್ಕೆ. ವಾಸುದೇವ ಪರಾಹ ಕ್ರಿಯಾಹ, ನೀನು ಮಾಡುವ ಸಕಲ ಕ್ರಿಯೆಗಳು ಅವನನ್ನು ನೋಡಲಿಕ್ಕೆ. ಇನ್ನು ಕೊನೆಗೆ ಹೇಳ್ತಾರೆ, ನಾನು ತುಂಬ ಜ್ಞಾನ ಪಡ್ಕೊಂಡಿದ್ದೀನಿ, ಹತ್ತು ಕಡೆಗೆ ಪಾಠ ಹೋಗ್ತೀನಿ, ಹತ್ತು ಕಡೆಗೆ ಎಲ್ಲ ಪ್ರವಚನ ಕೇಳ್ತೀನಿ, ಎಲ್ಲ ಮಾಡ್ತೀನಿ, ನನಗೆ ತುಂಬ ಜ್ಞಾನ ಬಂದ್ಬಿಟ್ಟಿದೆ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ಲ. ಜ್ಞಾನ ಬಂದಿದೆ ಒಳ್ಳೆದೆ, ಜ್ಞಾನ ಬಂದಿದೆ ಅಂತ ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ತುಂಬ ಜ್ಞಾನ ಬಂದ್ಬಿಟ್ಟಿದೆ ಅಂತ ನಮಗೆ ಗೊತ್ತಾಗ್ಬಿಟ್ರೆ ಅದು ತುಂಬ ಡೇಂಜರ್ ಕಂಡೀಷನ್, ಅಂದರೆ ಡ್ಯಾಮ್ ಒಡೆದು ಹೋಗುವಂಥ ಕಂಡೀಷನ್ ಅಂತ ಅರ್ಥ ಅದು. ಆದ್ದರಿಂದ ಹೇಳ್ತಾ ಇದ್ದಾರೆ ವಾಸುದೇವ ಪರಂ ಜ್ಞಾನ. ಹೌದಾ, ನಿಮ್ಗೆ ಜ್ಞಾನ ಬಂದಿದೆಯಾ? ಹೌದ್ರಿ, ತುಂಬ ಜ್ಞಾನ ಪಡ್ಕೊಂಡಿದ್ದೀನಿ. ಹೌದಾ, ಹಾಗಾದರೆ ನೀನು ಒಬ್ಬನೇ ಕೂತಿರುವಾಗ ನಿನ್ನ ಹೃದಯದಲ್ಲಿರುವ ದೇವರ ಕಡೆ ನಿನ್ನ ಮನಸ್ಸು ಹೋಗ್ತಾ ಇದೆಯಾ ಆ ಜ್ಞಾನದಿಂದ ಒಬ್ಬನೇ ಕೂತಿರುವಾಗ? ಇಲ್ಲಪ್ಪ, ಅಂಥದ್ದೇನು ಹೋಗಿಲ್ಲ. ಹಾಗಾದರೆ ಆ ಜ್ಞಾನ ವೇಸ್ಟ್, ಇಲ್ಲಿ ಬರಬೇಕು. ಇದ ಈ ಪರ್ಪಸ್ಗಾಗಿ ಜ್ಞಾನ ಪಡ್ಕೊಂಡದ್ದು, ಇದೇ ಬಂದಿಲ್ಲ ಅದು ಕಟ್ಕೊಂಡು ಏನು ಮಾಡ್ತೀಯ? ಇನ್ನು ಹೇಳ್ತಾರೆ ವಾಸುದೇವ ಪರಂ ತಪ, ಏನು ತಪಸ್ಸನ್ನ ಮಾಡ್ತೀರಿ? ತಪಸ್ಸು ಅಂದ್ರೆ ನಾನಾ ವ್ರತ ಉಪವಾಸ, ಐದೈದು ದಿನ ಉಪವಾಸ ಬಿದ್ದಿರ್ತಾರೆ ಅಲ್ವೇ? ಒಬ್ರು ಪಾಪ ಉಪವಾಸ ಮಾಡ್ತಾ ಇದ್ರು, ಮಾಡೋ ಕಾಲಕ್ಕೆ ಕೇಳಿದೆ, ತುಂಬ ಉಪವಾಸ ಮಾಡ್ತಾ ಇರಿ, ತುಂಬ ಮಾಡ್ತಾ ಇದ್ದೀರಿ, ಹೇಗೆ ಮಾಡ್ತೀರಿ ಹೇಳಿ, ನಾನು ಮಾಡ್ಬೇಕು ಅನ್ಕೊತಾ ಇದ್ದೀನಿ, ನನಗೆ ಉಪವಾಸ ಅಂದ್ರೆ ಹೆದರಿಕೆ ಹೇಳಿ ಅಂದೆ. ಅದಕ್ಕೆ ಅವರಂದ್ರು ಏನಿಲ್ಲ, ಉಪವಾಸ ಮಾಡ್ತೀನಿ, ಆ ಮಾಡೋ ಕಾಲಕ್ಕೆ ದೇವ್ರ ಸ್ಮರಣೆ ಚೂರು ಏನಾದ್ರು ಹೇಳ್ಕೊತೀನಿ, ಆಮೇಲೆ ಒಳ್ಳೆ ನಿದ್ದೆ ಮಾಡ್ತೀನಿ. ಯಾಕೆ ಸುಸ್ತಾಗಿರುತ್ತೆ? ಸುಸ್ತಾಗಿರುತ್ತೆ, ಮಲ್ಕೊಂಬಿಡ್ತೀನಿ, ಮಾರನೇ ದಿವಸ ಹೇಳ್ತೀನಿ, ಹೊರಟು ಹೋಗ್ತೀನಿ. ಅಲ್ಲ, ಹಸಿವೆ ಆಗುತ್ತೆ, ಆ ಚೂರು ಅದು ಡೈವರ್ಟ್ ಮಾಡಲಿಕ್ಕೆ ಮಕ್ಕಳ ಸರಿ ಆಟ ಆಡ್ತೀನಿ, ಅದು ಮಾಡ್ತೀನಿ. ಕೊನೆಗೆ ಉಪವಾಸ ಯಾಕೆ ಮಾಡಿದ್ದು? ಅದೇನೋ ಪುಣ್ಯ ಬರುತ್ತೆ ಅಂತ ಹೇಳಿದರು, ಬಂದದಕ್ಕೆ ಮಾಡಿದೆ. ಉಪವಾಸ ಇದ್ದದ್ದೇ ದೇವರಲ್ಲಿ ಮನಸ್ಸಿಡಲಿಕ್ಕೆ, ಅದೇ ಪರ್ಪಸ್ ಎಲ್ಲಿಗೋ ಹೋಯಿತು, ಉಪವಾಸ ಮಾತ್ರ ಮುಗಿಯಿತು. ಅದನ್ನು ಹೇಳ್ತಾ ಇದ್ದಾರೆ ವಾಸುದೇವ ಪರಂತಪ. ಇವತ್ತು ದೇವರ ಮೇಲೆ ಮನಸ್ಸು ಇಷ್ಟು ಪ್ರೀತಿಯಿಂದ ಕೂತಿದೆ, ನಾಳೆ ಉಪವಾಸ ಮಾಡಿದ ಮೇಲೆ ಚೂರಾದರೂ ಜಾಸ್ತಿ ಆಗುತ್ತಾ ಇಲ್ವಾ? ಟೆಸ್ಟ್ ಮಾಡಿ ನೋಡ್ಕೊಳ್ಳಿ, ಅಂಥದ್ದೇ ನೀವು ಮಾಡಿ ಅಂದರು. ನಂತರ ವಾಸುದೇವ ಪರೋ ಧರ್ಮ, ಏನು ಧರ್ಮ ಮಾಡಿದ್ರು ದೇವರಲ್ಲಿ ಈ ಬಿಂಬಮೂರ್ತಿಯನ್ನು ಕಾಣಲಿಕ್ಕೆ ವಾಸುದೇವ ಪರಾಗತಿ ಅಂದರು. ಆ ನಮಗೇನು ದೇವರೇ ಗತಿ, ಯಾರು ಬಿಂಬಮೂರ್ತಿಯೇ ಗತಿ, ಅವನ ಪಾದವನ್ನು ಹಿಡಿಯಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡತ ಅನೇಕ ವಿಷಯಗಳನ್ನು ಹೇಳ್ತಾ ಬರ್ತಾರೆ. ಇವನೇ ನಿಮ್ಮ ಹೃದಯದಲ್ಲಿರುವ ಈ ಬಿಂಬಮೂರ್ತಿಯೇ ಜಗತ್ತನ್ನು ಸೃಷ್ಟಿ ಮಾಡಿದ್ದು, ಎಲ್ಲರೊಳಗೆ ಇರೋದು, ಎಲ್ಲರಿಂದ ಆಟ ಆಡಿಸೋದು ಇವನೇ, ಇವನ ಕುರಿತು ನೋಡೋದೇ ಸಾಧನ ಅಂತ ಚೆನ್ನಾಗಿ ತಿಳಿಸಿಕೊಟ್ಟಲ್ಲಿಗೆ ದ್ವಿತೀಯ ಅಧ್ಯಾಯ ಮುಗಿಸಿ ನಂತರ ಇನ್ನು ಅಲ್ಲಿ ಪ್ರಶ್ನೆ ಬರ್ತಾ ಇದೆ, ಭಗವಂತ ಎಂಥೆಂಥ ಅವತಾರಗಳು ಧಾರಣೆ ಮಾಡಿದ ಅಂದರೆ ಮೊದಲ ರೂಪವೇ ಪುರುಷ ರೂಪ ಅಂತ, ನಂತರ ದಶಾವತಾರ ರೂಪಗಳು, ಮಹಿದಾಸಾದಿ ರೂಪಗಳು, ವೇದವ್ಯಾಸ, ಮಹಿದಾಸ, ಕಪಿಲ, ದತ್ತ, ಧನ್ವಂತರಿ ಮೊದಲಾದ ಅನೇಕ ಅವತಾರ ರೂಪಗಳಿಂದ ಭಗವಂತ ಬಂದ ಅಂತ ಹೇಳತಾ, ಈ ಜ್ಞಾನ ಏನಿದೆ, ಈ ಭಗವಂತನ ಪಡೆಯುವ ಜ್ಞಾನ, ಇದನ್ನು ಭಾಗವತ ಅಂತ ಕರೀತಾರೆ. ಇದನ್ನು ಶುಕಾಚಾರ್ಯರೇ ವಿಶೇಷವಾಗಿ ಪರೀಕ್ಷಿನ್ ಮಹಾರಾಜರಿಗೆ ಹೇಳಿದರು. ಪ್ರಾಯೋಪವೇಶಕ್ಕೆ ಕೂತಾಗ ಅಂದಾಗ ಆ ಪ್ರಶ್ನೆಗಳೆಲ್ಲ ಬರ್ತಾ ಇದ್ದಾರೆ. ಅಯ್ಯ, ಆ ರಾಜರ್ಷಿ ಆಗಿರತಕ್ಕಂಥ ಯಾರು ವಿಶೇಷವಾದ ಪರೀಕ್ಷಿನ್ ಮಹಾರಾಜ, ತಾನು ಮೊದಲೇ ರಾಜ್ಯದ ಮೇಲೆ ವ್ಯಾಮೋಹವಿಲ್ಲದೆ ರಾಜ್ಯ ಆಳತಾ ಇದ್ದ, ದೇವರಲ್ಲೇ ಮನಸ್ಸಿಟ್ಟಿದ್ದ, ಯಾರು ರಾಜ್ಯ ಬಿಡಬೇಕು, ರಾಜ್ಯದಲ್ಲಿ ವ್ಯಾಮೋಹ ಇದ್ದವರು ರಾಜ್ಯ ಬಿಡಬೇಕು, ರಾಜ್ಯದ ಮೇಲೆ ವ್ಯಾಮೋಹ ಬಿಟ್ಟು ದೇವರ ಪೂಜಾ ಅಂತ ಮಾಡತಕ್ಕಂಥ ಮಹಾನುಭಾವ ಯಾಕೆ ಬಿಟ್ಟ, ಬಿಟ್ಟು ಪ್ರಾಯೋಪವೇಶ ಅನ್ನ ನೀರು ಇಲ್ಲದೆ ಸಾಯಲಿಕ್ಕೆ ಸಿದ್ಧನಾಗದ್ದು ಯಾಕೆ, ಈ ಎಲ್ಲ ಪ್ರಶ್ನೆಗಳು ಬಂತು. ಈ ಭಾಗವತವನ್ನು ವೇದವ್ಯಾಸರು ಯಾವಾಗ ರಚನೆ ಮಾಡಿದರು ಅಂತ ಅನೇಕ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳಿಗೆ ಉತ್ತರ ನಾಳೆ ಸರಿಯಾಗಿ 6:00 ಇಲ್ಲಿ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.